ಜತೆ ಅಪರೋಕ್ಷ ಜ್ಞಾನ ಸಾಧನ ಮುಕ್ತಿ ಸಾಧನ ಅಂತ ಒಂದ್ಸರಿ ಹೇಳ್ತೀರಿ, ಅಪರೋಕ್ಷ ಜ್ಞಾನ ಸಾಧನ ಅಂತ ಇನ್ನೊಂದು ಹೇಳ್ತೀರಿ, ಇದೇನು ಅಂತ ಕೇಳಿದ್ರೆ ಎರಡೂ ಒಂದೇ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಬಂದ್ಮೇಲೆ ಏನು ಗ್ಯಾರಂಟಿ? ಮೋಕ್ಷ ಗ್ಯಾರಂಟಿ. ಆದ್ದರಿಂದ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳಿದ್ರು ಹಾಗೆ, ಮುಕ್ತಿ ಆಗುತ್ತೆ ಅಂತ ಹೇಳಿದ್ರು ಹಾಗೆ. ಪ್ರಾಜ್ಞಾನಿನೋಪಿ ಜನ್ಮಾಂತರ ಸದ್ಭಾವೆ ಮುಕ್ತಃ. ಪ್ರಾಜ್ಞಾನಿಯಾಗಿದ್ದರೂ ಕೂಡ ಜನ್ಮಾಂತರ ಸದ್ಭಾವೆ, ಇನ್ನೊಂದು ಜನ್ಮ ಬಂದರೂ ಕೂಡ ಅವನಿಗೆ ಇಲ್ಲೇ ಸಿದ್ಧಿ ಬಂದಂತೆ ಲೆಕ್ಕ. ತತ್ ಕಥಂ ಇಹೈವ ಇತಿ ತದ್ದೇಹ ಏವ ಮುಕ್ತಿರುಕ್ತ ಇತ್ಯತಃ ತವೇ ಇತಿ ಸ್ತುತೌ ಅಧಿಕೋಕ್ತಿ ಸಂಭವತಿ ಇತಿ ಭಾವ. ಅದನ್ನು ಮತ್ತೊಂದು ಪ್ರಶ್ನೆ ಹಾಕ್ಕೊಂಡ್ರು. ಅವನ ಅಪರೋಕ್ಷ ಜ್ಞಾನ ಬಂತು, ಮುಕ್ತಿ ಅಶ್ಯೂರ್ಡ್. ಅದೇ ಜನ್ಮದಲ್ಲಿ ಅಂತ ಅಶ್ಯೂರ್ಡ್ ಅಲ್ಲ, ಯಾಕೆ ಪ್ರಾರಬ್ಧ ಇರತ್ತೆ. ಮತ್ತೆ ಯಾಕೆ ಹೇಳಿದರು ಅಂದರೆ ಗ್ಯಾರಂಟಿ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದಾರೆ. ಆದ್ದರಿಂದ ಇನ್ನೇನು ಬಂತು ಬಂತು ಅಂದ್ಬಿಡ್ತಾರೆ, ಊರು ಬಂದು ಇನ್ನೊಂದು 10 ಕಿಲೋಮೀಟರ್ದಕ್ಕೆ ಊರು ಬಂತು ಅಂತ ಹೇಳಿಬಿಡ್ತಾರೆ. ಮತ್ತೆ ಅದು ಇನ್ನೂ ಬಂದಿಲ್ಲ, ಅದು ಯಾವ್ದು ಇನ್ನೂ ಹೊರಗೆದ್ದ ಆಲೆ ಸಾಮಂತೆಯಲ್ಲಿ ಶುರು ಮಾಡಿಬಿಟ್ಟಿರ್ತಾರೆ ಮೇಲೆಯಿಂದ. ಅರ್ಥ ಏನದಕ್ಕೆ? ಹತ್ತಿರ ಇರೋದ್ರಿಂದ ಬಂದಿದೆ ಅಂತ ಅರ್ಥ. ಸೊ ಜೀವನ್ಮುಕ್ತಿ ವ್ಯವಸ್ಥೆಗೂ ಮುಕ್ತಿ ವ್ಯವಸ್ಥೆಗೂ ಗ್ಯಾಪ್ ಏನ ಹೆಚ್ಚಿರ್ತಿಲ್ಲ, ಅದಕ್ಕೆ ಬಂತು ಅಂತ ಹೇಳ್ತಾರೆ. ಆದ್ದರಿಂದ ದೋಷ ಇಲ್ಲ, ಅದು ಹೇಳೋದಕ್ಕೆ ಕಾಣಿಸ್ತು ತವು. ಅದು ಗೊತ್ತಾಗಬೇಕಾಗಿಲ್ಲ, ಗೊತ್ತಾಗ್ಬೋದು ಗೊತ್ತಾಗದೇನೂ ಇರಬಹುದು. ಗೊತ್ತಾಯ್ತಾ? ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಭಾರಿ ದೊಡ್ಡ ಜ್ಞಾನಿಗಳು, ಅದರಲ್ಲೂ ತಾರತಮ್ಯ ಇದೆ ಜ್ಞಾನಿಗಳಲ್ಲಿ. ಸಾಮಾನ್ಯಗಳಿಗೆ ಗೊತ್ತಾಗೋದಿಲ್ಲ, ಅದು ಹೋದ್ಮೇಲೆ ಗೊತ್ತ ಹೋ ಇದು ಅದ್ರ ಫಲ ಅಂತ ಆಮೇಲೆ ಗೊತ್ತಾಗುತ್ತೆ. ಆ ಗೊತ್ತಾಗಬೇಕು ಅಂತ ನಿಯಮ ಇಲ್ಲ, ಗೊತ್ತಾಗಬಾರ್ದಂತನೂ ಇಲ್ಲ. ನ ಹೃಷ್ಯೇತ್ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿತಬುದ್ಧಿರ ಸಂಮೂಢೋ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಈ ರೀತಿಯಾದ ಒಂದು ಅವಸ್ಥೆ ತಲುಪಿದ ಮೇಲೆ, ಜೀವನ್ಮುಕ್ತಿ ಅವಸ್ಥೆ ಬಂದ ಮೇಲೆ, ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ, ಪ್ರಿಯವಾದ ಲೌಕಿಕವಾದ ಏನೇ ಬರಲಿ ಏನು ಮಾಡಿಕೊಡೋದು ಅದಕ್ಕೆ ಸಂತೋಷ ಪಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಇದೆಲ್ಲ ಏನಿದು ಸೆಕೆಂಡರಿ, ಇದು ಪ್ರೈಮರಿ ಸಿದ್ಧಿ ಬಂದಿರೋದ್ರಿಂದ ಅವನು ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾನೆ. ಎಷ್ಟು ಹರ್ಷ ಬಂದರೂ ಅಷ್ಟೇ, ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ, ಎಷ್ಟೇ ಅಪ್ರಿಯ ಬಂದರೂ ಕೂಡ ದುಃಖ ಆಗೋದಿಲ್ಲ. ಅದಕ್ಕೆ ಮೋಕ್ಷ ಗ್ಯಾರಂಟಿ, ಅವನು ಮೋಕ್ಷ ಗ್ಯಾರಂಟಿ. ಆದ್ದರಿಂದ ಏನು ಯೋಚನೆ ಇಲ್ಲ, ದುಃಖದ ಯೋಚನೆ ಇಲ್ಲ. ಪ್ರಹೃಷ್ಯ ಲಿಮಿಟೇಷನ್ ಇರೋದ್ರಿಂದ ಎಷ್ಟೇ ಲೌಕಿಕದ ಅವನಿಗೆ ಅಭಿವೃದ್ಧಿ ಆದರೂ ಕೂಡ ಏನು ತಿಳ್ಕೊಳ್ಳೋದಿಲ್ಲ ಅವನು, ಇದೇನು ಮಹಾಂತ ಅನಿಸೋದಿಲ್ಲ ಅವನಿಗೆ. ಗೊತ್ತಾಯ್ತಾ? ಇದೆಲ್ಲ ಏನಂತೆ, ಜ್ಞಾನದ ಮುಂದೆ ಇದೇನೂ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ, ಸ್ಥಿರ ಬುದ್ಧಿ ರಸಮೂಢೋ ಬ್ರಹ್ಮವಿತ್ ಬ್ರಹ್ಮನಿಶ್ಚಿತ. ಸ್ಥಿರ ಬುದ್ಧಿ, ಅವನ ಬುದ್ಧಿಯಲ್ಲಿ ಏನಾಗ್ಕೊಡ್ದು, ಸ್ಥಿರ ಬುದ್ಧಿ ಎಂದೂ ಕೂಡ ಅವ್ರು ಶೇಕ್ ಆಗಬಾರ್ದು. ಇಷ್ಟೆಲ್ಲ ದೇವರು ಆರಾಧನೆ ಮಾಡಿದೆ, ನಂಗೆ ಕಷ್ಟ ಆಯಿತು, ದೇವರಿದ್ದಾನೋ ಇಲ್ಲೋ ಈ ಥರ ಸಂಶಯ, ಅಥವಾ ದೇವರು ನನ್ನ ವಿಷಯ ಗೊತ್ತಾಯಿತು ಇಲ್ಲೋ ಅಜ್ಞಾನ ದೇವರಿಗೆ. ಇದು ಯಾವುದು ಹೇಳು, ಸ್ಥಿರ ಬುದ್ಧಿ ನನ್ನಲ್ಲಿ ತಪ್ಪಿದೆ ಅಷ್ಟೇ ಹೊರತು ದೇವರು ಎಲ್ಲ ಕಾಲಕ್ಕೂ ಒಂದೇ ರೀತಿ ಇದ್ದಾನೆ ಎಂಬುದರ ಬಗ್ಗೆ ಎಚ್ಚರ ಇರಬೇಕು. ಅಸಮ್ಮೂಢ ಅಸಮ್ಮೂಢ ಅಂದರೆ ಸುಮ್ಮನೆ ಮೂಢಭಕ್ತಿಯಿಂದ ತಿಳಿಬಾರ್ದು. ಹೇಗೆ ತಿಳಿಬೇಕು? ಅರ್ಥ ಮಾಡ್ಕೊಂಡು ತಿಳಿಬೇಕು. ಕೆಲವು ಇರುತ್ತೆ ಅಂಧಶ್ರದ್ಧೆಯಿಂದ ಮಾಡೋದು ಬೇರೆ, ಶ್ರದ್ಧೆಯಿಂದ ಮಾಡೋದು ಬೇರೆ. ಬರೀ ಶ್ರದ್ಧೆಯಿಂದ ಜ್ಞಾನ ಇದೆ, ಅಂಧಶ್ರದ್ಧೆಯಿಂದ ಜ್ಞಾನ ಅಭಾವ ಇದೆ. ಆದ್ದರಿಂದ ಸ್ಥಿರ ಬುದ್ಧಿ ಅಂತ ಪದ ಯಾತಕ್ಕೆ ಉಪಯೋಗಿಸ್ತಾರೆ? ತಿಳುವಳಿಕೆಯಿಂದ ಸಾಧನೆ ಮಾಡಬೇಕೇ ಹೊರತು ತಿಳುವಳಿಕೆಯಿಂದ ಮಾಡಿದ ಸಾಧನೆ ಅಲ್ಲ. ಅದನ್ನು ಒತ್ತಿಳೋದಕ್ಕೆ ಮಾತಾಡಿದ್ರು ಏನ, ನಾ ಉದ್ವಿಜೇತ್ ನೋ ಉದ್ವಿಜೇತ್, ನಾ ಬೇರೆ. ನಾ ಉದ್ವಿಜೇತ್ ಅಂದ್ರೆ ಉದ್ವೇಗಕ್ಕೊಳಗಾಗೋದು, ನಾ ಉದ್ವಿಜೇತ್ ಉದ್ವೇಗಕ್ಕೊಳಗಾಗಕೂಡುದು, ಮನಸ್ಸಿಗೆ ಟೆನ್ಷನ್ ಮಾಡ್ಕೊಳಕ್ ಹೋಗಬಾರ್ದು ಅಂತ ಅರ್ಥ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಎಷ್ಟೇ ಪ್ರಿಯವಾದ ಪದಾರ್ಥ ಬಂದರೂ ಕೂಡ ಅವ್ರ ಎಚ್ಚರ, ಇದು ಲೌಕಿಕ ಅಂದಮೇಲೆ ಏನರ್ಥ, ಇದು ಪರಲೋಕಕ್ಕೆ ಬರೋದಿಲ್ಲ ಅನ್ನೋ ಎಚ್ಚರದಿಂದ ಬಹಳ ಸಂತೋಷ ಪಡೋಕ್ಕೆ ಕಾರಣ ಇಲ್ಲ ಅದಕ್ಕೆ. ಅದೇ ರೀತಿ ನೋದ್ವಿಜೇತ್ ಟಿಕೆಟ್ ಕೊಟ್ಟ, ಎಷ್ಟು ಸೂಪರ್ ಇದ್ರ ಕೊಟ್ಟು, ಯಾವುದ್ರಲ್ಲಿ ಟಿಕೆಟ್ ಕೊಟ್ಟರು ಟಿಕೆಟ್ ವ್ಯಾಲ್ಯೂ ಅಷ್ಟೇ, ಪ್ರಯಾಣ ಮುಗಿದಷ್ಟು ಏನು ಮಾಡಬೇಕು ಅದನ್ನು ಬಿಸಾಕೋದೆ. ಎಂಥ ಒಳ್ಳೆ ಪೇಪರ್ ಪ್ರಿಂಟ್ ಮಾಡಿದ್ರು ಅಷ್ಟೇ, ಕಡಿಮೆ ಮಾಡಿದ್ರು ಅಷ್ಟೇ, ಅದು ವ್ಯಾಲ್ಯೂ ಇರೋದೇ ಅಷ್ಟು. ಅದಕ್ಕೋಸ್ಕರ ಟಿಕೆಟ್ ನೋಡೋ ನಿನ್ನ ಅದಕ್ಕೊಂಡು ಇದು ಕೊಟ್ಟಿದ್ದಾರೆ ಏನು ಉಪಯೋಗಿಲ್ಲ. ಅದರಿಂದ ಸಾಮಾನ್ಯರು ಕಂಪೇರ್ ಮಾಡ್ಕೋಬೋದೇ ಹೊರತು ತಿಳುವಳಿಕೆ ಇದ್ದವನಿಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದೇ ರೀತಿ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಲೌಕಿಕ ಮಿಸ್ ಆದರೂ ಕೂಡ ಏನು ಮಾಡಕ್ಕೆ ಹೋಗಬಾರ್ದು. ಇದೇ ಲಾಸ್ ಅಲ್ಲೇ ಅಲ್ಲ, ಇದು ಒಂದು ಏನಲ್ಲ, ಇದು ಇದು ನೋ ಲಾಸ್ ಅಟ್ ಆಲ್. ದೊಡ್ಡ ಸಿದ್ಧಿ ಬಂದಿದೆಲ್ಲ ಯಾವ ಲೆಕ್ಕ ಇದೆ? ಲೆಕ್ಕ ಇಲ್ಲೇ ಇಲ್ಲ. ಎಷ್ಟೋ ಸರ್ತಿ ಭಾರಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿದ್ರೆ ಏನು ಮಾಡಿಬಿಡ್ತಾರೋ ಅವರು, ಅವರೇ ಜಾಸ್ತಿ ಕೊಟ್ಬಿಡ್ತಾರೆ ತೆಗೆದು. ಅಂದರೆ ಅವ್ರಿಗೆ ಏನು ಅನಿಸುತ್ತೆ, ತಮಗೆ ಇಷ್ಟೊಂದು ಕೊಟ್ಬಿಟ್ಟಾರ ಅಂತ ಕೇಳಿದ್ರೆ ಅವ್ರು ಹೇಳ್ದು ಇಷ್ಟು ದೊಡ್ಡ ಲಾಭ ಬಂದಿದೆ ಏನಲ್ಲ, ಯಾಕೆ ಹಿಂದೆಲ್ಲ ಪದ್ಧತಿ ಇತ್ತು, ಈಗ ಅದು ಹೋಗಿಬಿಟ್ಟಿದೆ, ಕೊಡೋದಲ್ಲೇ ಹೊಸ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಅದಿರೋದಿಲ್ಲ, ಹಿಂದೆ ಸರಿಯಾಗಿ ಕೊಟ್ಟು ಜಾಸ್ತಿ ಅವ್ರಿಗೆ ಜಾಸ್ತಿ ಹಾಕೋರು ಪಾಪ. ಸನ್ಯಾಸ ಯೋಗ ಜ್ಞಾನಾನಿ ಮಿಲಿತ್ವ ಪ್ರಪಂಚೇತಿ ಅಧ್ಯಾಯ ಶೇಷೇಣ. ಮುಂದಿನ ಭಾಗ ಇದೆ ಅಧ್ಯಾಯ, 20 ಶ್ಲೋಕ ಐತಿ, 20ನೇ ಶ್ಲೋಕದಿಂದ ಹಿಡಿದು ಈ ಅಧ್ಯಾಯ ಮುಗಿಯುವವರೆಗೂ ಕೂಡ ಏನು ಹೇಳ್ತಾರೆ ಅಂದರೆ, ಸನ್ಯಾಸ ಯೋಗ ಜ್ಞಾನಾನಿ. ಸನ್ಯಾಸವನ್ನು ಹೊಡ್ತಾರೆ, ಯೋಗವನ್ನು ಹೊಡ್ತಾರೆ, ಜ್ಞಾನ ಹೊಡ್ತಾರೆ. ಏನಿದು ಮಿಲಿತ್ವ, ಒಟ್ಟಿಗೆ ಸೇರಿಸಿಬಿಟ್ಟು, ಸನ್ಯಾಸದ ಪ್ರಶಂಸೆ, ಯೋಗದ ಪ್ರಶಂಸೆ, ಜ್ಞಾನದ ಪ್ರಶಂಸೆ. ಸನ್ಯಾಸದ ಪ್ರಶಂಸೆ ಅಂದ್ರೇನು? ಫಲತ್ಯಾಗದ ಆಸ್ಪೆಕ್ಟನ್ನು ಹೊಗಳುತ್ತಿದ್ದಾರೆ. ಯೋಗ ಕರ್ಮಯೋಗದ ಆಸ್ಪೆಕ್ಟ್ ಹೊಗಳುತ್ತಾ ಇದ್ದಾರೆ. ಜ್ಞಾನ ಅಪರೋಕ್ಷ ಜ್ಞಾನದ ಮೂರು ವಿಷಯ ವರ್ಣನೆ ಮಾಡ್ತಿದ್ದಾರೆ. ಆಗ ನಿಮಗೆ ಮೂರು ಬಗ್ಗೆ ಏನು ಬರಬೇಕಾಗ? ಓ, ಫಲ ಸನ್ಯಾಸ ಮಾಡಬೇಕು, ಅದೇ ರೀತಿಯಲ್ಲಿ ಕರ್ಮಾನುಷ್ಠಾನ ತಪ್ಪದೇ ಮಾಡಬೇಕು, ಅಪರೋಕ್ಷ ಜ್ಞಾನ ಸಾಧಿಸಬೇಕು ಅಂತ ಮೂರು ಬಗ್ಗೆ ನಿರ್ಧಾರ ಬರಬೇಕಾದ್ರೆ ಮೂರು ಹೇಳಬೇಕು. ಸನ್ಯಾಸ ಯೋಗ ಜ್ಞಾನ ನಿಮಿಳಿತ್ವ ಪ್ರಪಂಚ ಇತಿ ಅಧ್ಯಾಯ ಶೇಷೇಣ ಅತ್ರ ಕಶ್ಚಿತ್ ಅಧ್ಯಾಯ ಪರಿಸಮಾಪ್ತಿ ಜ್ಞಾನಿನಃ ಕರ್ಮಾಭಾವ ಪ್ರತಿಪಾದ್ಯತೆ ಇತ್ಯಾಹ. ಆಚಾರ್ಯ ಸುಮ್ಮನೆ ಯಾತಕ್ಕೆ ಹೇಳಿದ್ರು ಅಂತ ನಿಮಗೆ ಗೊತ್ತಾಗೋದು ಬೇರೆಯವ್ರ ಭಾಷೆ ಓದ್ದಾಗ ತಪ್ಪರ್ಥ ಬರೆದ್ಬಿಟ್ಟಿದ್ದಾರೆ. ಏನರ್ಥ ಬರೀತಾರೆ ಅಂದ್ರೆ ಅವರು ಅಧ್ಯಾಯ ಪರಿಸಮಾಪ್ತಿ ಆಧ್ಯಾಯ ಪರಿಸಮಾಪ್ತೇ ಅಧ್ಯಾಯ ಮುಗಿಯುವವರೆಗೂ ಜ್ಞಾನಿನಃ ಜ್ಞಾನಿಗೆ ಕರ್ಮಾಭಾವ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾತೆತ್ತಿದ್ರೆ ಹೋಗ್ತಾರೆ ಅಲ್ಲಿ. ಜ್ಞಾನಿಗೆ ಕರ್ಮಾಭಾವ ಅಂದರೆ ಅರ್ಥ ಏನಂದ್ರೆ ಕರ್ಮ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಕರ್ಮ ಮಾಡಬೇಕಲ್ಲ ಹೇಳ್ತಾರೆ. ಇಷ್ಟೆಲ್ಲ ಯಾತಕ್ಕೆ ಬೇಕಾಗಿದೆ? ತುಂಬ ತಪ್ಪದು. ಅಧ್ಯಾಯ ಪರಿಸಮಾಪ್ತೇ ಜ್ಞಾನಿನಃ ಕರ್ಮಾಭಾವ ಪ್ರತಿಪಾದ್ಯತೆ ಇತ್ಯಾಹ. ಅದನ್ನು ಖಂಡನೆ ಮಾಡಲಿಕ್ಕೆ ಅಪರಸ್ತು ಇನ್ನೊಬ್ಬ ಇದ್ದಾನೆ. ಕಶ್ಚಿತ್ ಅಂದರೆ ಒಬ್ಬ, ಅಪರಸ್ತು ಅಂದರೆ ಅದು ಇನ್ನೊಬ್ಬ ಪೂರ್ವಪಕ್ಷಿಯಲ್ಲಿ. ಜ್ಞಾನಸ್ವರೂಪಂ ತಸ್ಸಹಕಾರಿ ಸಾಧನಂಚ ಪ್ರತಿಪಾದ್ಯತೆ ಇತಿ. ಜ್ಞಾನದ ಸ್ವರೂಪ ಆ ಸಹಕಾರಿ ಸಾಧನ ಹೇಳ್ತಿದ್ದಾರೆ ಅಂತೇಳಿ. ಎರಡೂ ಸರಿಯಲ್ಲ. ಈಗಾಗಲೇ ಅದರಲ್ಲಿ ಆಗೋಗಿದೆ, ಆದ್ದರಿಂದ ಆ ವಿಷಯ ಹೇಳ್ತಾ ಇಲ್ಲ. ತದುಭಯ ಮಸತ್, ಆ ಕಶ್ಚಿತ್ ಹೇಳಿದವನು ಸ್ವಲ್ಪ ತಪ್ಪು ಹೇಳಿದ್ದಾನೆ, ಅಪರನೂ ತಪ್ಪು ಹೇಳಿದ್ದಾನೆ ಅಂತ ಅರ್ಥ. ಅಪ್ರತೀತಿ ರೀತಿ ಯಾವ್ಯಾವ ವಿಷಯ ಬಂದೇ ಇಲ್ಲ, ಆದ್ದರಿಂದ ಕರ್ಮತ್ಯಾಗದ ಅಂಶ ಒಂದು ಸತ್ತಿನೂ ಬಂದಿಲ್ಲ. ಕರ್ಮಭಾವ ಯಾಕೆ ಹೇಳ್ತಾರೆ? ಅದೇ ರೀತಿಯೇ ಇಲ್ಲಿ ಜ್ಞಾನದ ಸ್ವರೂಪ ತಪ್ಸಜ್ಞಾನ ಅಂತ ಹೇಳ್ತಾ ಇಲ್ಲ. ಎರಡೂ ಸರಿಯಲ್ಲ ಅಂತ ಹೇಳೋದಕ್ಕೆ ಆಚಾರ್ಯ ಅವತಾರಿಕ ಕೊಟ್ಟರು. ಅಧ್ಯಾಯ ಶೇಷೇಣ ಸನ್ಯಾಸ ಯೋಗ ಜ್ಞಾನ ನಿಮಿಳಿತ್ವ ಪ್ರಪಂಚ ಮೂರನ್ನು ಒಂದು ಮಾಡಿ ವರ್ಣನೆ ಮಾಡ್ತಿದ್ದಾರೆ. ಅಧ್ಯಾಯ ಶೇಷ ಪ್ರತಿಪಾದ್ಯ ಮಹ ಸನ್ಯಾಸೇತಿ ಮಿಳಿತ್ವ ಮೇಲಯಿತ್ವ ಅಂತ ಹೇಳ್ತಾರೆ. ಏನಾಗಿದೆ? ಶಂಕಾ ಅನುಸಾರೇಣ ಇವ, ಶಂಕೆಗೆ ಅನುಗುಣವಾಗಿ ಉತ್ತರ ಕೊಡೋ ರೀತಿಯಲ್ಲಿ ಜೋಡಿಸ್ತಾ ಹೋಗ್ತಾರೆ. ಮತ್ತು ಪ್ರಕರಣ ಭೇದೇನ ಇತ್ಯರ್ಥ, ಪ್ರಕರಣ ಭೇದ ಇಲ್ಲ, ಒಂದಾದ್ಮೇಲೆ ಒಂದು ಅಲ್ಲ, ಆ ಪ್ರಸಂಗದಲ್ಲಿ ಯಾವ್ದು ಬೇಕಾಗುತ್ತೋ ಅಂತ ಹೇಳ್ತಾರೆ ಅಂತ ಅರ್ಥ. ಅಷ್ಟರೊಳಗೆ ಪುನರುಕ್ತಿ ಪರಿಹಾರಾರ್ಥಂ ಪ್ರಪಂಚಯತಿ ಇತ್ಯುಕ್ತಂ ಹೇಳಿದ್ದಾರೆ ಆಗಲೇ ಅಂತ ಕೇಳಿದರೆ ಪ್ರಪಂಚಯತಿ ವಿಸ್ತಾರ ಮಾಡ್ತಿದ್ದಾರೆ, ಆದ್ದರಿಂದ ಪುನರುಕ್ತಿ ಅಲ್ಲ. ಹೇಳಿದ್ದಾರೆ ಅದು ಯೋಗ್ಯ, ಹೇಳಿದ್ದನ್ನೇ ಹೇಳ್ತಾರೆ ಅಂತ ಹೇಳ್ಕೋಬೇಕಾಗಿಲ್ಲ, ಅದು ವಿವರಣೆ. ಇತ್ಯುಕ್ತಂ ಸನ್ಯಾಸಸ್ಯ ಆದೌ ಪ್ರಗ್ರಹಣೇನ ನಾ ಪ್ರಹೃಷ್ಯೇತ್ ಇತಿ ಸನ್ಯಾಸ ಪ್ರಪಂಚನಮಿತಿ ಸೂಚಿತಂ. ಸನ್ಯಾಸಸ್ಯ ಆದೌ ಗ್ರಹಣೇನ ನ ಪ್ರಹೃಷ್ಯೇತ್ ಇತಿ ಸನ್ಯಾಸ ಪ್ರಪಂಚನಮಿತಿ ಸೂಚಿತಂ. ಇಲ್ಲಿ ಸನ್ಯಾಸನ ಮೊದಲು ಯಾತಕಾಚಾರ್ಯ ಹೇಳಿದರು ಅಂದರೆ ಮದ್ದೇನಿದೆ ಈಗ ಸನ್ಯಾಸದ ಬಗ್ಗೆ ಹೇಳ್ತಿರು. ಇಲ್ಲಿ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಸನ್ಯಾಸ ಅದು. ಅಲ್ಲಿ ಹೇಳಿದ ಪ್ರತಿಯೊಂದು ಅಲ್ಲಿ ರೆಲೆವೆಂಟಾಗಿ ಆಚಾರ ಹೇಳ್ತಾರೆ. ಆಚಾರ್ಯ 10 ವರ್ಷ ಕೂಡ ಆಗಿಲ್ಲ ಆಗ ಬರೆದ ಗ್ರಂಥ ಇದೆ. ಉಳಿದವರು ಜೀವನ ಪೂರ್ತಿ ಮಾಡಿ ತಪ್ಪರ್ಥ ಬರ್ಕೊಡ್ತಾರೆ. ಸರಿಯಾಗಿ ಏನೇನು ಬೇಕೋ ಅದು ಓದಿ ಅದೇ ಇಲ್ಲದೆ ಏನು ಹೇಳಬೇಕು ಅಂತ ಯೋಗ ಸನ್ಯಾಸ ಜ್ಞಾನಾನೇ ಹೇಳಬೇಕಾಗಿದೆ. ಯಾವಾಗಲೂ ಕೂಡ ನಿಯಮ ಇದೆ. ಈ ದ್ವಂದ್ವದಲ್ಲಿ ಹೇಳಬೇಕಾದ್ರೆ ನಿಯಮ ಏನು ಅಂದರೆ ಸಣ್ಣ ಕಡಿಮೆ ಅಕ್ಷರದ ಮೊದಲು ಹೇಳಬೇಕು ಅಂತ, ಹೆಚ್ಚು ಅಕ್ಷರದ ಆಮೇಲೆ. ಆನೆ ಕುದುರೆ ಅಂತಾರೆ, ಕುದುರೆ ಆನೆ ಬಂದು ಅಂತ ಹೇಳೋದಿಲ್ಲ. ಆನೆ ಕುದುರೆ ಅದೇ ರೀತಿ ಎಲ್ಲಿ ಬೇಕಾದ್ರೆ ಉಪಯೋಗಿಸಿ ಆಟೋಮೆಟಿಕ್ ಹಾಗೆ ಬಂದ್ಬಿಡೋದು. ಮೊದಲ ಅಕ್ಷರ ಕಡಿಮೆ ಅಕ್ಷರದ ಮೊದಲು ಬಂದು ಆಮೇಲೆ ದೊಡ್ಡ ಅಕ್ಷರದ ಬರೋದು, ಗೊತ್ತಾಯ್ತಾ? ಇಲ್ಲೇನಾಗಿದೆ ಸನ್ಯಾಸ ಯೋಗ ಅಂಥೇಳಿ ಉಲ್ಟಪಟ್ಟ ಆಯ್ತು. ಅದಕ್ಕೆ ಅಂದರೆ ಇಲ್ಲಿ ಯಾವ ಕ್ರಮ ಇದೆ ಆ ಕ್ರಮ ಹೇಳ್ತಿರೋದ್ರಿಂದ ಅದು ಈ ರೀತಿ ಹೇಳಬೇಕು ಅಂತ ಅರ್ಥ. ಸುಮ್ಮನೆ ಇದ್ದಾಗ ಆ ರೀತಿ ಹೇಳಬೇಕು. ಇಲ್ಲಿ ಈ ರೀತಿ ಬಂದಾಗ ದೊಡ್ಡದಾಗಿದ್ದರೂ ಕೂಡ ಅದು ಅಭ್ಯರಿಹಿತ ಅಂತ ಕೇಳಿದ್ದಾರೆ. ಯಾವುದು ಅತಿ ಮುಖ್ಯನೋ ಯಾವುದು ಸಂಗತನೋ ಅದ್ರ ಮೊದಲು ಹೇಳಬೇಕು ಅಂತಿರೋದ್ರಿಂದ ಹಾಗಾಗುತ್ತೆ. ಯಾಕಂದ್ರೆ ಸೂತ್ರ ವಾಸುದೇವ ಅರ್ಜುನ ಅಭ್ಯಾ ಮುನ್ನಂತೊಂದು ಸೂತ್ರ, ವಾಸುದೇವ ಅರ್ಜುನ ಅಂತ ಉಪಯೋಗಿಸಿರೋದು ಪಾಣಿನಿ. ಅದೇ ಪಾಣಿನಿ ಅಲ್ಪಾಚ್ತರಂ ಪೂರ್ವಂ ಅಂತ ಒಂದೇನು ಸೂತ್ರ, ಕಡಿಮೆ ಇರೋದನ್ನು ಮೊದಲು ಹೇಳಿ ಅಂತ ಪಾಣಿನಿ ಬರೋದು. ತಾನು ವಿರುದ್ಧ ಉಪಯೋಗಿಸ್ತಾರೆ, ವಾಸುದೇವ ಅರ್ಜುನ ಅಭ್ಯಾಮ್ ಉನ್ ಅಂತ ಹೇಳಿ. ಅರ್ಜುನ ವಾಸುದೇವ ಅಭ್ಯಾಮ್ ಹೇಳಬೇಕಾಗಿತ್ತು. ವಾಸುದೇವ ಪದದಲ್ಲಿ ಎಷ್ಟು ಅಕ್ಷರ ಇದೆ? ಅರ್ಜುನದಲ್ಲಿ 3 ಇದೆ. ಸೊ ಅರ್ಜುನ ಮೊದಲು ಹೇಳಿ ವಾಸುದೇವ ಆನೆ ಹೇಳಬೇಕಾಗಿತ್ತು. ಹಾಗೆ ಹೇಳಿದ್ರೆ ವಾಸುದೇವ ಅರ್ಜುನ ಅಭ್ಯಾಮ್ ಅಂತ ಹೇಳಿದ. ಯಾತಕ್ಕೆ ಅಂದರೆ ತಾನೇ ಕಾರಣ ಕೊಡ್ತಾನೆ. ಯಾತಕ್ಕೆ ಅಂದರೆ ಇಲ್ಲಿ ಅಲ್ಪಾಕ್ಷರ ದೊಡ್ಡ ಅಕ್ಷರ ಮುಖ್ಯ ಅಲ್ಲ, ಏನು ಮುಖ್ಯ? ಶ್ರೇಷ್ಠತೆ ಮುಖ್ಯ. ಕೃಷ್ಣ ಶ್ರೇಷ್ಠನಾದ್ದರಿಂದ ಮೊದಲು ಆಸೆ ಹೆಸರು ಬಂದಿದೆ ಅಂತ ಹೇಳಿದ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಎಲ್ಲಿ ಬರ್ತದೆ ರಾಮಕೃಷ್ಣ ಅಂತ ಯಾತಕ್ಕೆ ಬಂತು ರಾಮಕೃಷ್ಣ? ಅಲ್ಲೇನು ಕಾರಣ ಅದಕ್ಕೆ? ಅವತಾರ ಕ್ರಮ ಕಾರಣ. ರಾಮಾವತಾರ ಮೊದಲಾಯಿತು, ಕೃಷ್ಣಾವತಾರ ಆಮೇಲೆ ಆಯಿತು. ಆದ್ದರಿಂದ ಬಲರಾಮನ ಪ್ರಶ್ನೆ ಅಲ್ಲ, ಒಳಗಿರೋ ಭಗವದ್ ರೂಪ ಪ್ರಶ್ನೆ. ರಾಮಾವತಾರ ಮೊದಲು, ಕೃಷ್ಣಾವತಾರ ಆಮೇಲೆ, ಎರಡೂ ಒಂದೇ, ನಮಗೆ ಆ ಸಮಸ್ಯೆ ಇಲ್ಲ. ಆದರೆ ಮೊದಲಾಗಿದ್ದ ರಾಮಾವತಾರ ರಾಮಕೃಷ್ಣ ಅಂತ ಕರೀತಾರೆ. ಇಲ್ಲಿ ಕೃಷ್ಣ ಇಲ್ಲೇ ಹೇಳಬೇಕಾದ್ರೆ ಎಷ್ಟು ಹೇಳಿಲ್ಲ, ಕೃಷ್ಣರಾಮವು ಇನ್ನೇ ಬರಲಿಲ್ಲ, ಕೃಷ್ಣರಾಮವು ಕೃಷ್ಣರಾಮವು ಅಂತ ಹೇಳಿಲ್ಲ. ಕೃಷ್ಣ ಸಾಕ್ಷಾತ್ ರೂಪ ಆದರೆ ಮೊದಲು ಹೇಳಿದರು, ರಾಮ ಆಮೇಲೆ, ರಾಮನೇ ಬಲರಾಮ ಆವೇಶ ಆದ್ರಿಂದ ಆಮೇಲೆ ಹೇಳಿದರು. ಇಲ್ಲಿ ರಾಮಕೃಷ್ಣ ಅಂತಾರೋ ಅಲ್ಲಿ ಯಾರು ತಗೋಬೇಕು? ರಾಮಕೃಷ್ಣ, ಕೃಷ್ಣರಾಮ ಅಂತ ಹೇಳಿದಾಗ ಇವರು ಬರೀ ರಾಮಕೃಷ್ಣ ದೇವರಿಗೆ ಹೇಳಿದಾಗ ಅವಶ್ಯ ಆವೇಶನೇ ಪ್ರಧಾನ ಮಾಡ್ಕೊಂಡು ಹೇಳ್ತಾರೆ ಅಂತಾರೆ. ಆವೇಶ ಇಲ್ಲದ ಕಾಲಕ್ಕೆ ಕೃಷ್ಣರಾಮ, ಈ ರೀತಿ ತಿಳ್ಕೊಂಡಾಗ ಸಮಸ್ಯೆ ಬರೋದೇ ಇಲ್ಲ. ಅದು ಪ್ರತಿಯೊಂದು ಸೂತ್ರಕ್ಕೂ ಕೂಡ ವಿಶೇಷ ಪರ್ಪಸ್ ಇರುತ್ತೆ. ಆಗ ನಮಗೆ ಅದು ಎಕ್ಸೆಪ್ಷನ್, ಅದು ಜನರಲ್ ರೂಲ್ ಬೇರೆ, ಎಕ್ಸೆಪ್ಷನ್ ಬೇರೆ. ಎಕ್ಸೆಪ್ಷನ್ ಫಾಲೋ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತಿ ಆತ್ಮನ ಇನ್ನೊಂದು ಸೂತ್ರ ಇದೆ, ವ್ಯಾಕರಣ ಸೂತ್ರ. ಅದೇನು ಹೇಳುತ್ತೆ ಅಂದರೆ ಸನ್ಯಾಸ ಯೋಗ ಜ್ಞಾನಾನಿ ಮೂರಿವೆ, ಗೊತ್ತಾಯ್ತಾ? ಅದು ಇನ್ನೊಂದು ಸೂತ್ರ. ಅದೇನು ಹೇಳುತ್ತೆ ಅಂದರೆ ಎರಡಿದ್ದಾಗ ಮಾತ್ರ ಕಡಿಮೆ ಅಕ್ಷರದ ಮೊದಲು ಹೇಳಬೇಕು, ಆದರೆ ಮೂರಾಕಿದ್ದಾಗ ಯಾವ್ದು ಯಾವ್ದು ಬೇಕಾದ್ರೆ ಹೇಳ್ಬೋದು ಅಂತ ಹೇಳ್ಬಿಡ್ತಾರೆ. ಮೂರಾಕಿದ್ದಾಗ ಯಾವ್ದು ಪಾಠ ಸಹ ಆ ರೀತಿ ಹೇಳಿದ್ರೆ ಅದು ಮೂರು ಎಕ್ಸೆಪ್ಷನ್ ಬಂದು ಈಗ ಒಂದು ಎರಡು ಮೂರು ಅದೆಲ್ಲ ಗೊತ್ತಿದ್ದಾಗ ಇಲ್ಲದವ್ರು ಏನಾಗುತ್ತೆ? ಏನೇನೋ ಹೇಳ್ತಾರಲ್ಲ, ಏನೇನೋ ಹೇಳ್ತಾ ಇಲ್ಲ. ಅದ್ರಿಂದ ಪ್ರತಿಯೊಂದರಿಂದ ಏನಿದೆ, ಅದು ಒಂದು ವ್ಯವಸ್ಥೆ ಇದೆ. ಪ್ರಹೃಷ್ಯೇತಿ ಸನ್ಯಾಸ ಪ್ರಪಂಚನಮಿತಿ ಸೂಚಿತಂ ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ಸುಖಮಕ್ಷಯ್ಯ ಇದೆ, ತಪ್ಪದು, ಅಕ್ಷಯ್ಯಂ ಇರಬೇಕಲ್ಲಿ, ಯಾವತ್ತು ಬರಬೇಕಲ್ಲಿ. ಸುಖಮಕ್ಷಯ್ಯಮಶ್ನುತೆ ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ. ನಮಗೊಂದು ಪ್ರಶ್ನೆ ಬಂತು, ಬಂದ ಸಂತೋಷ ಪಡಬೇಡಿ ಅಂತೀರಿ, ದುಃಖ ಪಡಬೇಡಿ ಅಂತೀರಿ ಅಂತ ಹೇಳಿದರೆ ಏನಿದು, ಸುಖ ಪಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೇವೆ, ಸುಖ ಪಡ್ಕೊಡೋದು ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಅದಲ್ಲ, ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ. ಹೊರಗಿನ ವಿಷಯದ ಬಗ್ಗೆ ಸುಖ ಪಡಬೇಡಿ ಅಂತ ಹೇಳ್ತಾರೆ. ಹೊರಗಿನದರ ಬಗ್ಗೆ ಸುಖ ಪಡ್ಲಕ್ಕೆ ಹೋಗಬೇಡಿ, ಯಾಕೆ ಅದು ನಶ್ವರ. ನಶ್ವರ ಸುಖದ ಬಗ್ಗೆ ತಲೆಗೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ವಿಂದತಿ ಆತ್ಮನೇ ಅದು ಸುಖ, ಒಳಗೆ ಸುಖ ಆಗುತ್ತಲ್ಲ ಅದನ್ನು ಅನುಭವಿಸಿ ಅಂತ ಹೇಳ್ತಾರೆ. ಒಬ್ಬರಿಂದ ಕಬ್ಬಿನ ಕೋಲು ಕೊಟ್ಟು ನೆಕ್ತಾ ಇದ್ದಾನೆ ದಡ್ಡ ಅದಲ್ಲ, ಒಳಗೆ ನೀವು ರಸ ಕುಡಿ ಅಂತ ಹೇಳ್ತಾರೆ. ಇವನೇನು ಮಾಡ್ತಿರೋದು, ಬರೀ ಪಾಪ ಕಬ್ಬಿನಕ್ಕ ನಮಗೆ ಅರ್ಥ ಆಗುತ್ತೆ ರಸ ಬಿಟ್ಟುಬಿಟ್ಟು. ಅದೇ ರೀತಿ ಹೊರಗಿನ ಪದಾರ್ಥ ಎಲ್ಲ ಬಾಹ್ಯ, ಅದು ಬಾಹ್ಯ ಅಂದರೆ ಎಷ್ಟೊಂದು ಹೊರಗೆ ನೆಕ್ಕಿದಾಗೆ ಒಳಗಾಗೋದಿದೆಯಲ್ಲ ಅದು ನಿಜವಾದ ಸುಖ, ಅದಕ್ಕೆ ಸ್ವರೂಪ ಸುಖ ಅಂತ ಕರೀತಾರೆ. ವಿಂದತಿ ಆತ್ಮನಿ ಯತ್ ಸುಖಂ, ಆತ್ಮನೇ ಮನಸ್ಸಿನೊಳಗೆ ಸ್ವರೂಪದೊಳಗೆ ಯತ್ ಸುಖಂ ವಿಂದತಿ, ಯಾವ ಸುಖವನ್ನು ಅನುಭವಿಸ್ತಾನಲ್ಲ ಅದು ಬಹಳ ಮುಖ್ಯ. ಸಾ ಬ್ರಹ್ಮಯೋಗ ಯುಕ್ತ ಆತ್ಮ ಸುಖಮಕ್ಷಯ್ಯಂ ಅಶ್ನುತೆ. ಅವನಿಗೆ ಬ್ರಹ್ಮಯೋಗ ಹೊಂದಿಬಿಟ್ಟಿದ್ದಾನೆ, ಅವನಿಗೆ ಬ್ರಹ್ಮದ ಪರಮಾತ್ಮನಿಂದ ಸಂಬಂಧ ಬಂದಿರೋದ್ರಿಂದ ಸುಖಂ ಅಕ್ಷಯ್ಯಂ ಅಶ್ನುತೆ. ಇದು ಕ್ಷಯ ಸುಖ, ಇದು ಹೊರಗಿನ ಸುಖ ಏನದು, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಒಳಗಿನ ಸುಖ ಏನದು ಅಕ್ಷಯ, ಇಂದು ನಾಶವಾಗೋದೇ ಇಲ್ಲ ಅಂತ ಸುಖವನ್ನು ಅನುಭವಿಸ್ತಾನೆ. ಪುನರ್ಯೋಗಸ್ಯ ಆಧಿಕ್ಯಂ ಸ್ಪಷ್ಟಯತಿ. ಇದು ಯಾರಿಗೂ ಜಗತ್ತಿನ ಯಾರಿಗೂ ಇಲ್ಲದ ಕಲ್ಪನೆ ಇಲ್ಲದ ಮಾತಿದೆ. ಯಾವ ಫಿಲಾಸಫಿಯಲ್ಲೂ ಕೂಡ ಈ ಕಾನ್ಸೆಪ್ಟ್ ಯಾರಿಗೂ ಅರ್ಥ ಆಗಿಲ್ಲ. ಭಗವದ್ಗೀತೆ ಮತ್ತೆ ಮತ್ತೆ ಹೇಳ್ತಾ ಇದೆ, ಗಮನಿಸ್ತಾ ಇಲ್ಲ ಆಚಾರ. ಅದಕ್ಕೆ ಹೇಳ್ತಾರೆ ಸ್ವರೂಪ ಸುಖ, ಸ್ವರೂಪ ಸುಖ ಅನ್ನೋದು ಪದ ಬಂದಿದೆ. ಪುನರ್ಯೋಗಸ್ಯ ಆಧಿಕ್ಯ, ಹಸಿವಾದಾಗ ಮೈ ತುಂಬ ಅನ್ನ ಹಾಕೊಂಡು ಕುತ್ಕೊಂಡ್ಬಿಟ್ಟ, ಹೊಟ್ಟೆ ತುಂಬಿದೆ ಅವನಿಗೆ, ಎಲ್ಲಿ ಹೋಗಬೇಕಾಗಿತ್ತದು, ಒಳಗೆ ಹೋಗಬೇಕಾಗಿತ್ತು. ಒಳಗೆ ಇಷ್ಟು ಹೋಗಿದ್ರು ಬೆಲೆ ಇರ್ತಿತ್ತು, ತಲೆ ಮೇಲೆ ಎಷ್ಟು ಎರಡು ತಪ್ಪೆಲ್ಲ ತುಂಬ ಸುರುಕೊಂಡ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಒಳಗೆ ಹೋದಾಗ ಹೇಗೆ ನಿಜವಾದ ಹಸಿವು ಹೋಗುತ್ತೋ, ಜ್ಞಾನ ಒಳಗೆ ಬಂದಾಗ ಏನಾಗುತ್ತೆ ಸುಖ, ಅದು ಆಗ ತೃಪ್ತಿ. ಹೊರಗಿನ ಸುಖ ಸುಖ ಅಲ್ಲ, ಅದು ಭ್ರಮೆ ಅಷ್ಟೆ. ಕಾಮಸ ಬಾಹ್ಯ ಸ್ಪರ್ಶೇಶು ಇತಿ ಕಾಮರಹಿತ ಆತ್ಮನೀಯ ಸುಖಂ ವಿಂದತಿ. ಮನಸ್ಸಿನೊಳಗೆ ಕಾಮ ಇಲ್ಲ, ಅವ ಸುಖ ಬಂದಿದೆ, ಭಾರಿ ಶ್ರೇಷ್ಠ. ವಿಂದತಿ ಸಯೇವ ಬ್ರಹ್ಮಯೋಗ ಯುಕ್ತ ಆತ್ಮ ಆಚೇತ್. ಒಬ್ಬನು ಊಟಕ್ಕೆ ಕರೆದ, ಅತಿಥಿ ಅಂತ ಕರೆದ, ಊಟ ಹಾಕಿದ, ಊಟ ಮಾಡ್ತಿದ್ದ, ಭಾರಿ ಖುಷಿಯ ನೋಡ್ತಾನೆ, ಎಂಜಾಯ್ ಮಾಡ್ತಾನೆ, ಸರಿ ಸಾರ್ಥಕ ಆಯ್ತು ನಾನು ಮಾಡಿದ್ದು ಅಂತೇಳಿ. ಇನ್ನೊಬ್ಬನು ದುಡ್ಡಿಗೋಸ್ಕರ ಕರೆದಿರ್ತಾನೆ, ಅವನು ಬಡಿಸ್ತಾ ಬರ್ತಾ ಟೆನ್ಷನ್, ದುಡ್ಡು ಕೊಡ್ತಾನೋ ಇಲ್ಲೋ, ಇದು ಮಾಡ್ತಾನೋ ಇಲ್ಲೋ ಟೆನ್ಷನ್. ಅವ್ರಿಗೆ ಕೇಳಿದಷ್ಟು ಕೊಡ್ತಾರೆ, ಕಡಿಮೆ ಮಾಡಿಕೊಡಿ ಅಂತಾನೋ, ಆ ಥರ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದರೆ ಅವನಿಗೇನಿಲ್ಲ, ಆದ ಅತಿಥಿ ಬಗ್ಗೆ ಕಾನ್ಸೆಪ್ಟ್ ಇಲ್ಲ, ಏನೇ ದುಡ್ಡಿನ ಬಗ್ಗೆ ಕಾನ್ಸೆಪ್ಟ್ ಇರೋದ್ರಿಂದ ಅವನ ಸುಖ ಎಲ್ಲ ಆ ಕಡೆ ಡೈವರ್ಟ್ ಆಗಿಬಿಟ್ಟಿದೆ. ಇವನಿಗೆ ಅದೇನೂ ಇಲ್ಲ, ಏನು ಮಾಡ್ತಾನೆ ಇವನು, ನಿರೀಕ್ಷೆ ಎಲ್ಲ ಮುಗಿದು. ಆಮೇಲೆ ಅವನೇ ಕೊಟ್ಟ, ನಿರೀಕ್ಷೆ ಕೂಡ ಮಾಡಿಲ್ಲ ಅವನು, ಗೊತ್ತಾ ಮಾಡಿ ಇಟ್ಟೇ ಹೋಗಿಬಿಟ್ಟ. ಆದರೆ ಅವನು ಅನಿಸ್ತದೆ ಈಗ ಸುಖ ಸುಖ ಅನಿಸಲಿಲ್ಲ ಅವನಿಗೆ, ಆ ಸುಖ ಪಟ್ಟಲ್ಲ ಅದು ಗ್ರೇಟ್ ಅಂತ ತಿಳ್ಕೊಳ್ತ. ಆ ಹಿಂದಿನ ಕಾಲ ಕೆಲಸ ಎಲ್ಲ ಹಾಗೆ ಮಾಡ್ತಿದ್ರು, ಇದು ಕೊಡೋದು ಮುಖ್ಯ ಅಲ್ಲ, ಕೆಲಸ ಉಳಿಯೋದು ಮುಖ್ಯ ಅಂತ ಹೇಳ್ತಿದ್ರು. ಈಗ ಕೆಲಸ ಏನೋ, ನನಗೇನು ದುಡ್ಡು ಕೊಟ್ಟರೆ ಮುಂದೆ ಹೋಗಿಬಿಡ್ತೀನಿ ಅಂತ ಹೇಳಿದ್ರು, ಪೂರ್ತಿ ಉಲ್ಟಾಪಟ್ಟ. ಈಗ ವರ್ಕ್ ಎಥಿಕ್ಸೇ ಇಲ್ಲ, ಹಿಂದೊಂದು ಭಾವನೆ ಇತ್ತು ಅದು ಬ್ರಹ್ಮ. ಅದನ್ನೇ ನಿಜವಾಗ್ಲೂ ಏನು ಒಳಗೆ ಸುಖ ಪಡ್ತಿದ್ರು, ಪ್ರತಿಯೊಂದು ವೃತ್ತಿಯಲ್ಲೂ ಏನು ಕಾಣ್ತಿದ್ರು ಅವರು, ಒಳಗೆ ಸುಖ ಕಾಣಿಸೋ ಕಾನ್ಸೆಪ್ಟ್ ಇತ್ತು. ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಆಗ್ತಿತ್ತು, ಈಗ ಅದು ಕ್ವಾಲಿಟಿ ಮೇಂಟೈನ್ ಆಗೋದೇ ಇಲ್ಲ. ಸಯೇವ ಬ್ರಹ್ಮಯುಕ್ತ ಯೋಗಯುಕ್ತ ಆತ್ಮ ಚೇ ತದೇವ ಅಕ್ಷಯಂ ಸುಖಂ ವಿಂದತಿ. ಯಾರೋ ಏನೋ ಮಾಡ್ತಿರ್ತಾರೆ ಕಾರ್ಪೆಂಟರ್ಗಳು, ನಾವು ಏನು ಹೇಳ್ತೀವಿ ಸಾಕು ಬಿಡೋದು, ಇಲ್ಲ ಇಲ್ಲ ನಾಳೆ ನೋಡಿದವ್ರು ಏನಂತಾರೆ, ನನ್ನ ಬೈತಾರೆ ಅಂತ ಹೇಳ್ತಾರೆ. ಇವನು ಯಾರದ್ದು ಗೊತ್ತಿಲ್ಲದೆ ಇರ್ಬೋದು, ಯಾವನು ಮಾಡಿದ್ದು ಅಂತ ಕೇಳ್ತಾರೋ ಇಲ್ಲೋ, ಆ ಭಾವನೆ ಇತ್ತು. ಈಗ ಹೋದ್ಮೇಲೆ ಯಾರು ಗೊತ್ತಾಗುತ್ತಾರೆ ಮಾಡಿದ್ದು ಅಂತ ಆ ಥರ ಯೋಚನೆ ಮಾಡ್ತಾರೆ. ಮಾಡಿ ಹೋದ್ಮೇಲೆ ಯಾರು ಕೇಳ್ತಾರೆ ನನ್ನ, ಹೇಳಿದ್ರು ಕೂಡ ಮಾಡಿಲ್ಲ ಅಂತ ಹೇಳ್ತೇನೆ, ಆ ಥರ ಯೋಚನೆ ಮಾಡ್ತಾರೆ. ಇನ್ನು ಹಾಗಲ್ಲ, ಮಾಡಿದವನು ಯಾರಂತ ಬೈತಾರೆ ನಮ್ಮನ್ನ ಆಮೇಲೆ. ಅದು ತಲೆ ಯಾವಾಗಲೂ ಇರ್ತಿತ್ತು. ಯಾವಾಗಲೂ ಶಿಲ್ಪಗಳೆಲ್ಲ ಮಾಡ್ತಾರಲ್ಲ ವಿಗ್ರಹಗಳನ್ನು, ಅವ್ರು ನಿರ್ಬಂಧ ನಮ್ಮ ಹೇಳ್ತಾರೆ ಅವರಿಗೆ. ಪ್ರತಿಷ್ಠಾಪನೆ ಇತ್ಯಾದಿ ದೋಷವಾದಾಗ ಅವರಿಗೆ ಪಾಪ ಬರುತ್ತೆ. ಇವ್ರಿಗೆ ಶಿಲ್ಪಿ ಅನ್ನೋದು ತಪ್ಪು ಮಾಡಿದರೆ ಇವನಿ ಪಾಪ ಬರುತ್ತೆ. ಎಷ್ಟೋ ಶಿಲ್ಪಿಗಳು ತಪ್ಪು ಮಾಡಿರ್ತಾರೆ, ಡೆಲಿವರಿ ಕೂಡ ಸತ್ಯ ಹೋಗ್ತಾರೋ ಗೊತ್ತಾಯ್ತಿಲ್ಲ, ಸತ್ಯ ಹೋಗ್ತಾರೆ ಎಕ್ಸ್ಪೀರಿಯನ್ಸ್ ಹೋಗ್ತಾರೆ. ಆ ಪೂಜೆ ಮಾಡೋಕ್ಕೆ ಒಯ್ದು ಬಿಡ್ತಾರಲ್ಲ, ಇವನ ಕೆಲಸ ಮುಗಿಸ್ಕೊಟ್ಟ ತಪ್ಪು ಮಾಡಿದ್ದಾನೆ. ಆದರೆ ಅವನ ತುಂಬ ಜನ ಶಿಲ್ಪಿಗಳು ಕೆಲವು ಯೋಗ್ಯರು ಭಾರಿ ಹುಷಾರಾಗಿರ್ತಾರೆ, ನನಗೆ ಕೆಟ್ಟದಾಗಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಯೋಚನೆ ಮಾಡ್ತಾರೆ. ಇವರೇನು ಮಾಡ್ತಾರೆ, ಬರೀ ಕಾಡಾದ ಯಾವುದೋ ಮಾಡೋದು ಕೊಟ್ಟು ಕಳಿಸಿಬಿಡೋದು, ಸ್ವಲ್ಪ ಅನರ್ಥಕಾರಕ. ಅದೇ ರಾಂಗ್ ಕನೆಕ್ಷನ್ ಮಾಡಿದಾಗ ಶಾಕ್ ಹೊಡೆದು ಸತ್ತೋದ್ರೆ ಯಾರು ಜವಾಬ್ದಾರ, ತಾನೇ ಸಾಯ್ಬೋದು. ಮತ್ತೆ ಅದು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಅಕ್ಷಯ ಸುಖ ಅಂಬೋದು ಹಾಗೆ, ಒಳಗಿನಿಂದ ಬರೋದು ಮಾತ್ರ, ಅದು ದೇವರು ತಿಳ್ಕೊಂಡಾಗ ಮಾತ್ರ ವಿಶೇಷವಾದ ಸುಖ. ಅಕ್ಷಯಂ ಸುಖಂ ವಿಂದತಿ ಪ್ರಕೃತಸ್ಯ ಸನ್ಯಾಸಿನಃ ಏವ ಅಕ್ಷಯ ಸುಖ ಪ್ರಾಪ್ತಿ ರುಚ್ಯತೆ ಇತಿ ಪರ ವ್ಯಾಖ್ಯಾನ ಮಸದಿತಿ ಭಾವೇನಾಹ ಪುನರಿತಿ. ಉಳಿದವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು, ಸನ್ಯಾಸ ತಗೊಂಡ್ರೆ ಮಾತ್ರ ಭಾಳ ಸುಖ ಆಗುತ್ತೆ ಅಂತೇಳಿ. ಅಲ್ಲೇ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ, ಫಲ ಸನ್ಯಾಸ ಬೇರೆ, ಸನ್ಯಾಸ ಆಶ್ರಮ ಬೇರೆ. ಸನ್ಯಾಸ ಆಶ್ರಮ ಸುಖ ಅಂತ ಹೇಳ್ಕೊಂಡ್ರೆ ತಪ್ಪದು, ಅದು ಯೋಗ್ಯರಾಗಿದ್ದರೆ ಸಾಧ್ಯ, ಇಲ್ಲ ಆಶ್ರಮ ತಗೊಂಡು ಮಾತ್ರಕ್ಕೇನಾಗೋದಿಲ್ಲ, ಸುಖ ಏನೂ ಆಗೋದಿಲ್ಲ. ಸನ್ಯಾಸಸ್ತು ಇತ್ಯಾದಿನ ಪ್ರಾಗುಕ್ತತ್ವಾತ್ ಪುನಃ ಪುನರಿತಿ ಆಧಿಕ್ಯಂ ಸನ್ಯಾಸಾತ್ ಪ್ರಾಕ್ ಯೋಗಾಭಾವೇ ಸನ್ಯಾಸಸ್ಯ ವೈಯರ್ಥ್ಯ ಮುಕ್ತಂ. ಸನ್ಯಾಸಸ್ತು ಇತ್ಯಾದಿನ ಪ್ರಾಗುಕ್ತತ್ವಾತ್ ಪುನರ್ಗಿತಿ, ಹಿಂದೆ ಒಂದು ಸತ್ತು ಹೇಳಿದ್ರಿಂದ ಪುನಃ ಅಂತ ಆಚಾರ ಮತ್ತೆ ಸೇರಿಸಿದರು. ಪುನಃ ಯೋಗಸ್ಯ ಆಧಿಕ್ಯಂ ಸ್ಪಷ್ಟ ಇದೆ ಇಲ್ಲಿ, ಹಿಂದಿಂದು ಸನ್ಯಾಸದ್ದು ಇದು ಯೋಗದ್ದು. ಹಿಂದಿನ ಶ್ಲೋಕದಲ್ಲಿ ನಪ್ರವೃಷ್ಟತೆ ಪ್ರಿಯಂ ಪ್ರಾಪ್ಯ ಅಂತ ಹೇಳಿದ್ರಲ್ಲ, ಅದು ಸನ್ಯಾಸದ ಫಲ, ಇದು ಯೋಗದ ವರ್ಣನೆ ಇದು. ಆಧಿಕ್ಯಂ ಸನ್ಯಾಸಾತ್ ಪ್ರಾಕ್ ಯೋಗಾಭಾವೇ ಸನ್ಯಾಸಸ್ಯ ವೈಯರ್ಥ್ಯ ಮುಕ್ತಂ ತದಸತ್ ಕಾಮಾದಿ ಉಪದ್ರವಕ್ಷಯೇ ಸ್ವರೂಪ ಸುಖಸ್ಯ ಆವಿರ್ಭಾವಾದಿತಿ ಆಶಂಕಾ ನಿರಾಕರಣಾತ್ ಸ್ಪಷ್ಟನಂ ನೈತತ್ರ ಪ್ರತೀಯತೆ ಇತ್ಯತೋ ವ್ಯಾಚೆಷ್ಟೇ ಕಾಮೇತಿ. ಈ ಫಲಕಾಮನೆ ಬಿಟ್ಟು ಕರ್ಮಯೋಗ ಮಾಡ್ತಾನಲ್ಲ, ಆಗ ಅವನಿಗೆ ಅಕ್ಷಯ ಸುಖ ಆಗುತ್ತೆ ಅಂತ ಹೇಳಿದರು. ಅವನಿಗೆ ಅಕ್ಷಯ ಸುಖ ಆಗುತ್ತೆ. ಬಾಹ್ಯ ಸ್ಪರ್ಶೇಶು ಅಸಕ್ತ ಆತ್ಮ ಇತ್ಯಸ್ಯ ಅರ್ಥ ಕಾಮರಹಿತ ಇತಿ. ಅದು ಹಿಂದೆಲ್ಲ ಪಾಠ ಗುರುಗಳು ವಾಸ ಮಾಡ್ತಿದ್ರು, 12 ವರ್ಷ ಸಾಮಾನ್ಯವಾಗಿರ್ತಿದ್ರು, ವಾಪಸ್ ಹೋಗ್ತಿದ್ರು, ಗುರುದರ್ಶನ ಕೊಟ್ಟು ಹೋಗ್ತಿದ್ರು. ಗುರುಗಳು ಹೇಳ್ತಿದ್ರು ಏನಂತ ಗೊತ್ತಾ, ಅವ್ರ ಸಂದೇಶ ಕೊಡಬೇಕಾದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ ಪಾಡ. ಅದು ನಿಜವಾದ ದಕ್ಷಿಣ. ಇದು ಎಂತದ್ದಿದೋ, ಇದು ಹೊರಗಿನ ದಕ್ಷಿಣೆ. ನಿಜವಾದ ದಕ್ಷಿಣ ಯಾವುದು ಅಂತ ಕೇಳಿದ ದಕ್ಷಿಣ ಜ್ಞಾನ ಸಂದೇಶ. ಇದು ಹೇಳಿಕೊಟ್ಟಿದ್ದೀನಿ, ಏನು ಮಾಡಬೇಕು ನೀನು ಅದನ್ನು ಪ್ರಸಾರ ಮಾಡ್ತಾ ಹೋಗು, ಅದು ನಿಜವಾದ ದಕ್ಷಿಣೆ ಅಂತ ಹೇಳಿ ಸಂದೇಶ ಉಪನಿಷತ್ತು ಬಂತಾರೆ ತೈತಿರಿಯದೊಳಗೆ, ಗೊತ್ತಾಯ್ತಾ. ಅಂತ್ಯವಾಸಿನ ಮನುಷ್ಯಾಸ್ಯ ಉಪ ಏನಂತ ಹೇಳ್ತಾರೆ, ಎರಡು ಸಂದೇಶ. ಮೊದಲೇ ಸಂದೇಶ ಏನು, ಮೊದಲೇದು ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ ಮದುವೆಯಾಗಿ ವಂಶವನ್ನು ಬೆಳೆಸು. ಮೊದಲನೇ ಎರಡನೇ ಸಂದೇಶ ಪಾಠ ಪ್ರವಚನ ಮಾಡಿ ಜ್ಞಾನ ವಂಶ ಬೆಳೆಸು. ಎರಡು ವಂಶ, ಅದಕ್ಕೆ ವಿದ್ಯಾವಂಶ ಮತ್ತು ಔರಸ ವಂಶ ಅಂತ ಎರಡು ವಂಶ. ಅದಕ್ಕೆ ರಾಯರು ಬರಬೇಕಾದ್ರೆ ವಿದ್ಯಾ ಸಂಬಂಧಿ ಬಿಹಿ ದೇಹ ಸಂಬಂಧಿ ಬಿ ಅದ ಉಪಯೋಗಿಸ್ತಾರೆ. ದೇಹ ಸಂಬಂಧಿಗಳು ಫಿಸಿಕಲ್, ವಿದ್ಯಾ ಸಂಬಂಧಿಗಳು ಅದು ಇಂಟೆಲೆಕ್ಚುಯಲ್, ಎರಡು ಸಂಬಂಧನೂ ಬೆಳೆಸುವಂಥ ಸಂದೇಶ ಕೊಡ್ತಾರೆ. ಅದು ಮುಖ್ಯವಾದ ಸುಖ. ಅದು ಇದು ಅನಿತ್ಯ, ಅದು ನಿತ್ಯ ಸಯೇವ. ಇಲ್ದವ್ರು ನಿಂತು ದುಷ್ಟರೇ ಬಂದ್ಬಿಡ್ತು ಸಜ್ಜ ನಿಂತವ್ರ ಗತಿ ಏನು. ಒಬ್ಬ ಆಫೀಸ್ ಬೆಳೆಸ್ಬೇಕಲ್ಲ, ಅಥವಾ ಆಫೀಸ್ ಬೆಳೆಸೋದು ಅರ್ಥ ಆಗುತ್ತಲ್ಲ. ಒಳ್ಳೆ ಮ್ಯಾನೇಜರು 4-6 ಬ್ರಾಂಚ್ ಮಾಡಿಬಿಟ್ಟ ಅಂತ ಹೇಳ್ತಾರೆ, ಇನ್ನೊಬ್ಬ ಬ್ರಾಂಚ್ ಮುಚ್ಚೋಗ್ಬಿಟ್ಟ ಅಂತ ಹೇಳ್ತಾರೆ. ಯಾರು ಗ್ರೇಟ್ ಅದರೊಳಗೆ ಬ್ರಾಂಚ್ ಬೆಳೆಸ್ತಾವ್ರು ಏನರ್ಥ, ಸಂಸ್ಥೆ ಅಭಿವೃದ್ಧಿ ಬರ್ತಿದೆ ಅಂತ ಅರ್ಥ. ಹಿಂದೆ ಆ ಕಾನ್ಸೆಪ್ಟ್ ಇತ್ತು. ಅವರ ಸ್ವಂತ ಮಗ ಒಂದು ದೇಹದಿಂದ ಸಂಬಂಧಪಟ್ಟ ಮಗ ಹುಟ್ಟಿದ್ರೆ ಅದೇನದು, ಅದು ವಿದ್ಯಾ ದೇಹ ಸಂತತಿ ಬೆಳೆದಾಗ್ಲೆಕ್ಕ. ಜ್ಞಾನದಿಂದ ಪಾಠ ಹೇಳಿದ ಶಿಷ್ಟರ ಸಂತತಿ ಬೆಳೆದ್ರೆ ಅದೇನದು, ಜ್ಞಾನ ಸಂತತಿ ಬೆಳೆದಾಗ್ಲೆಕ್ಕ. ಎರಡು ಸಂತತಿಯನ್ನು ಬೆಳಿಬೇಕು. ಸಯೇವ ಕಾಮರಹಿತ ಏವ ತದೇವ ಆತ್ಮಸುಖ. ಬಿಲ್ಡಿಂಗು ಜಾಸ್ತಿ ಆಗಬೇಕು, ಸ್ಟಾಫು ಜಾಸ್ತಿ ಆಗಬೇಕು. ಬರೀ ಬಿಲ್ಡಿಂಗ್ಗಳು ಜಾಸ್ತಿ ಆಯಿತು, ಸ್ಟಾಫ್ ಡೆಲಿಟ್ ಮಾಡ್ತಾ ಹೋದ್ರು, ಏನಾಯ್ತು ಅಲ್ಲಿಗೆ, ಕಂಪ್ನಿ ಮುಚ್ಚ ಸ್ಥಿತಿ ಬಂದಿದೆ ಅಂತ. ಸ್ಟಾಫ್ ಜಾಸ್ತಿ ಆಗಿರಲಿಲ್ಲ, ಬಿಲ್ಡಿಂಗೇ ಇಲ್ಲ, ಏನು ಮಾಡಬೇಕು ಅವನೀಗ, ಎರಡೂ ಬೆಳೆಸ್ಬಿಟ್ಟು ಬೆಳೆಸ್ತಿರ್ಬೇಕು. ಇವತ್ತು ಬಿಲ್ಡಿಂಗ್ ಬೆಳೆಸೋದು ಜಾಸ್ತಿ ಆಗಿದೆ ಹೊರತು ಇದು ಕಡಿಮೆ. ತದೇವ ಆತ್ಮಸುಖಮೇವ, ಇದು ಆತ್ಮಸುಖ ಭಾರಿ ಮುಖ್ಯ. ಆಧಿಕ್ಯಂ ಸನ್ಯಾಸ ಕಾಮೇತಿ, ಅದು ಕಾಮ ನೋಡಿ, ಕಾಮರಹಿತ ಆತ್ಮನಿ, ಕಾಮರಹಿತವಾದಂಥ ಆತ್ಮನಲ್ಲಿ ಸುಖ ಆಗುತ್ತಲ್ಲ ಫಲಾಪೇಕ್ಷೆಯಲ್ಲಿ, ಅದು ಸರಿಯಾದ ಸುಖ. ಸುಖಸ್ಯ ನಿರ್ವಿಶೇಷತ್ವಮಿತಿ ಜ್ಞಾಪನಾಯ ಆತ್ಮನಿ ಇತ್ಯುಕ್ತಂ. ಅದಕ್ಕೆ ಆತ್ಮಸ್ವರೂಪಸ್ಯಾಪಿ ಸುಖಸ್ಯ ನಿರ್ವಿಶೇಷತ್ವಂ ಇತಿ ಜ್ಞಾಪನಾಯ ಆತ್ಮನಿ ಇತ್ಯು. ಆತ್ಮನಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ವಸ್ತು ಪಡೆದೇ ಆಗದತ್ತ ಸುಖ, ವಸ್ತು ಪಡೆದಾಗ ಸುಖ ಹೊರಗಿಂದು, ವಸ್ತು ಪಡೆದೇ ಆದ ಸುಖ ಏನದು ಒಳಗಿಂದು. ಸಯೇವ ಕಾಮರಹಿತ ಏವ ತದೇವ ಆತ್ಮಸುಖಮೇವ. ಅದಕ್ಕೇನಂತ ಕರೆದಿದ್ದಾರೆ, ಆತ್ಮಸುಖ ಅಂತ ಕರೆದು. ಬ್ರಹ್ಮ ವಿಷಯೋ ಯೋಗೋ ಬ್ರಹ್ಮಯೋಗ, ಬ್ರಹ್ಮಯೋಗ ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಹೇಳಿದರಲ್ಲ, ಬ್ರಹ್ಮ ವಿಷಯ ಯೋಗ ಬ್ರಹ್ಮಯೋಗ, ಪರಮಾತ್ಮನ ಸಂಬಂಧಪಟ್ಟಂಥ ಯೋಗಕ್ಕೆ ಬ್ರಹ್ಮಯೋಗ ಅಂತ ಕರೆದಿದ್ದಾರೆ. ಧ್ಯಾನಾದಿಯುಕ್ತಶೈವ ಆತ್ಮಸುಖಂ ಅಕ್ಷಯಂ ಅನ್ಯಥಾ ನಾ ಇತ್ಯರ್ಥ. ಧ್ಯಾನಾದಿ ಯುಕ್ತನಾದವನಿಗೇನು ಸುಖ ಬರುತ್ತಲ್ಲ ಅದು ಅಕ್ಷಯವಾದ ಸುಖ, ಆತ್ಮಸುಖ, ಉಳಿದ ಆತ್ಮಸುಖ ಅಲ್ಲ ಅಂತ ಹೇಳಿದರೆ ಅನ್ಯಥಾ ನಾ ಇತ್ಯರ್ಥ. ಬೇರೊಂದು ರೀತಿಯಲ್ಲಿ ಬಂದರೆ ಸುಖ ಸುಖ ಅಲ್ಲ, ಅದು ಧ್ಯಾನದಿಂದ ಬರೋ ಸುಖನೇ ಸುಖ. ಅದನ್ನು ಹೇಳೋದಕ್ಕೆ ಏನು ಕ್ಲಿಯರ್ ಮಾಡ್ತಾರೆ ಮತ್ತೆ. ಬ್ರಹ್ಮಣ ಯೋಗ ಇತಿ ಪ್ರತೀತಿ ನಿರಾಸಾಯಾಹ ಬ್ರಹ್ಮೇತಿ. ಬ್ರಹ್ಮಯೋಗ ಶಬ್ದನ ಅನೇಕ ರೀತಿಯಲ್ಲಿ ಬಿಡಿಸುವುದು ಸಮಾಸ ಅದು. ಬ್ರಹ್ಮಣ ಯೋಗ, ಬ್ರಹ್ಮಣೇ ಯೋಗ, ಬ್ರಹ್ಮಣ ಯೋಗ, ಬ್ರಹ್ಮತತ್ ಯೋಗ, ಏನನ್ನೂ ಬಿಡಿಸ್ಬೋದು. ಆದ್ರೆ ಹೇಳ್ತಾರೆ ಅದೆಲ್ಲ ಅಲ್ಲ, ಇಲ್ಲಿ ಬೇಕಾದ ಬ್ರಹ್ಮ ವಿಷಯೋ ಯೋಗೋ ಬ್ರಹ್ಮ ವಿಷಯ. ಬ್ರಹ್ಮಯೋಗ ಬ್ರಹ್ಮ ವಿಷಯಕ ಯೋಗ. ಬ್ರಹ್ಮ ವಿಷಯಕ ಯೋಗ ಅಂದ್ರೇನು? ಬ್ರಹ್ಮನಿಗೆ ಸಂಬಂಧ ಪರಮಾತ್ಮನ ಸಂಬಂಧಪಟ್ಟಂತಹ ಉಪಾಯ. ಆ ಅರ್ಥ ಬಿಡಿಸ್ತು, ಬೇರೆ ಅರ್ಥ ಬಿಡಿಸಬಾರ್ದು ಅಂತ ಅರ್ಥ. ಒಂದು ಸಮಸ್ತ ಪದನ ಅನೇಕ ರೀತಿಯಲ್ಲಿ ಬಿಡಿಸ್ಲಿಕ್ಕೆ ಬಂದಾಗ ಯಾವ ರೀತಿ ಬಿಡಿಸಿದಾಗ ಅಲ್ಲಿ ಮುಖ್ಯವಾದ ಅರ್ಥ ಬರುತ್ತೋ ಆ ರೀತಿ ಬಿಡಿಸ್ಬೇಕು ಅಂತ ತಾತ್ಪರ್ಯ. ಇವ್ರು ಹೇಳ್ತಾರೆ ಕುಂಬಳಕಾಯಿ ಹಚ್ಚಿರ್ತಿ, ಯಾವುದಕ್ಕೆ ಹಚ್ಚಬೇಕು? ಪಲ್ಯಕ್ಕೋ ಹುಳಿಗೋ ಅಂತ ಹೇಳಿದ್ರೆ ಹೇಗೋ ಹಾಗೆ. ಪರ್ಪಸ್ ಏನಾಗುತ್ತೆ? ಯಾವುದಕ್ಕೆ ಹಚ್ಚಿಬಿಟ್ಟೆ ಎಲ್ಲ ಕೆಟ್ಟೋಯ್ತಾನೆ ತಿಳಿಯುತ್ತೆ. ಯಾವ ಪರ್ಪಸ್ ಕೇಳಿ ಅದನ್ನು ಹೇಗೆ ಮಾಡ್ತಾನೋ ಆ ರೀತಿ ಬಿಡಿಸ್ಬೇಕಿದೆ. ಬಿಡಿಸುತ್ತಾನೆ, ಅದನ್ನು ಬಿಡಿಸೋ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಧ್ಯಾನಾದಿ ಯುಕ್ತಶ್ಚೈವ ಬ್ರಹ್ಮಣ ಯೋಗ ಇದೆ ಪ್ರತೀತಿ ನಿರಾಸಾಯ ಕಥಮನೇನ ಸನ್ಯಾಸಾತ್ ಯೋಗಸ್ಯ ಆಧಿಕ್ಯಂ ಸ್ಪಷ್ಟೀಕೃತಂ ಇತ್ಯತೋ ಬ್ರಹ್ಮಯೋಗ ಶಬ್ದಾರ್ಥಂ ವಿವೃಣನ್ ತಾತ್ಪರ್ಯಮಾಹ ಧ್ಯಾನಾದೀತಿ. ಬ್ರಹ್ಮಯೋಗ ಆಗೋದು ಯಾವಾಗ ಅಂದರೆ ಧ್ಯಾನ ಕೂತಾಗ ಮಾತ್ರ. ಎಚ್ಚರ ಇದೆ, ಮೈಕ್ ನೋಡ್ತಾನೆ, ಅದರಲ್ಲಿ ದೇವರಿದ್ದಾನೆ. ಮೈಕ್ ನೋಡಿ ದೇವರು ನೋಡ್ದ, ಧ್ಯಾನ ಕೂತ ಡೈರೆಕ್ಟ್ ದೇವ್ರ ಕಡೆ ಹೋಗ್ತಾನೆ. ಅವಾಗ ಏನಾಯ್ತಾಗ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಬರೋದ್ರಿಂದ ಏನದು ತುಂಬ ಹೈಯೆಸ್ಟ್. ಸೊ ಡೈರೆಕ್ಟ್ ಬ್ರಹ್ಮನ ಕಾಂಟ್ಯಾಕ್ಟ್. ಡೈರೆಕ್ಟ್ ಬಸ್, ಇಂಡೈರೆಕ್ಟ್ ಬಸ್ ಹೇಳಿದಾಗೆ ಧ್ಯಾನದಿಂದ ಡೈರೆಕ್ಟಾಗಿ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಬರೋದ್ರಿಂದ ಅದು ತುಂಬ ಶ್ರೇಷ್ಠ ಅಂತ ಕರೆದು. ಜ್ಞಾನದ್ವಾರ ಬ್ರಹ್ಮಯೋಗ ಶಬ್ದಾರ್ಥಂ ವಿವೃಣಂತ ಧ್ಯಾನಾದಿ ಜ್ಞಾನದ್ವಾರ ಇತಿ ಶೇಷ. ಅಲ್ಲಿ ವಿಶೇಷ ಹೇಳಿದ್ರು ಮತ್ತೆ ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಅಲ್ಲ, ಜ್ಞಾನದ್ವಾರ. ಜ್ಞಾನ ಇದ್ದು ಧ್ಯಾನ ಮಾಡಬೇಕೆ ಹೊರತು ಜ್ಞಾನ ಇಲ್ಲದೆ ಧ್ಯಾನ ಮಾಡಿ ಏನಂತ ಕರೀತಾರೆ? ಅದು ಮೂರ್ಖತನ ಇಲ್ಲ ನಿದ್ದೆ ಅಷ್ಟೇ ಹೊರತು ಅದೇನು ಧ್ಯಾನ ಅಲ್ಲ. ಜ್ಞಾನ ಇದ್ರೆ ಮಾತ್ರ ಅರ್ಥ ಅದಕ್ಕೆ. ಇವತ್ತು ಜ್ಞಾನ ಇಲ್ಲದ ಧ್ಯಾನನೇ ಬಂದಿರೋದು. ಧ್ಯಾನದ ಅರ್ಥ ಕೂಡ ಗೊತ್ತಿಲ್ಲದೆ ಧ್ಯಾನ ಮಾಡ್ತೀವಿ. ಮಾಸು 10,000 20,000 ಆ ಧ್ಯಾನ ಮಾಡಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಅಕ್ಷಯಂ ಪುನಃ ತಿರೋಭಾವರಹಿತಂ. ಅಕ್ಷಯ ಸುಖ ಅಂದ್ರೇನು? ಮತ್ತೆ ಸುಖ ಹೋಗೋದೇ ಇಲ್ಲ, ಅಂಥ ಸುಖ ಬರುತ್ತೆ ಅಂತೇಳಿ ನಿತ್ಯ ಸುಖ ಅಂತ ಅರ್ಥ. ಅನ್ಯಥಾ ಸನ್ಯಾಸ ಮಾತ್ರೇಣ ತಿರೋಭಾವ ತಿರೋಭಾವೋಪೇತಂತೂ ಅಲ್ಪತ್ವಾತ್ ಅಲ್ಪ ಫಲಮೇತ್ಯುಕ್ತ. ಬರೀ ಸನ್ಯಾಸ ಇದ್ದರೆ ಅದು ತಿರೋಭಾವ ಸಮೇತ, ಅದು ಈ ರೀತಿ ಬಂದರೆ ತಿರೋಭಾವ ರಹಿತ. ವ್ಯಾಖ್ಯಾನಾಂತರೇತು ಬಹೂನಾಂ ಪದಾನಾಂ ವೈಯರ್ಥಮಿತಿ ಭಾವ. ಬೇರೆಯವ್ರು ಅರ್ಥ ಮಾಡಿದ್ದಾರಲ್ಲ, ಆ ಅರ್ಥದಲ್ಲಿ ಎಷ್ಟೋ ಪದಗಳು ಭಗವದ್ಗೀತೆಯ ಪದಗಳಲ್ಲಿ ಅರ್ಥ ಇಲ್ಲ ಅಂತ ಆಗಿಬಿಡುತ್ತೆ ಅಂತ ಅರ್ಥ ಮಾಡಬಾರ್ದು ಅಂತ ಖಂಡನೆ ಮಾಡಿದರು. ಡೀಟೇಲಾಗಿ ಯಾವುದಕ್ಕೆ ಪ್ರಸರಿತ ಹೇಳೋದಿಲ್ಲ ಅಂದರೆ ತುಂಬ ದೊಡ್ಡದಾಗಿ ಹೋಗುತ್ತೆ ಎಂಬ ದೃಷ್ಟಿಯಿಂದ ಹಿಂಟ್ ಮಾಡ್ತಾ ಹೋಗ್ತಾರಷ್ಟೆ. ಯೇ ಹಿ ಸಂಸ್ಪರ್ಶಜ ಭೋಗಾಹ ದುಃಖಯೋ ನಯೇವತೆ ಆದ್ಯಂತವಂತ ಕೌಂತೇಯ ನತೇಷು ರಮತೆ ಬುಧಃ. ಈ ಹಿಂದೆ ಹೇಳಿದ್ದಕ್ಕೆಲ್ಲ ವಿವರಣೆ ಇದು. ಏನದು? ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ, ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ. ಅದನ್ನು ಹೇಳಿದರು. ಮತ್ತು ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ಅಂತ ಹೇಳಿದರು. ಯಾತಕ್ಕೆ ಹೇಳಿದರು ಅಂದರೆ ಈ ಶ್ಲೋಕ ನೆನಪಿಟ್ಕೊಂಡ್ಬಿಟ್ರೆ ಯಾತಕ್ಕೆ ಬಾಹ್ಯ ಸುಖ ಅಂಬುದು ನಮಗೆ ಹೇಯ ಅಂಬುದನ್ನು ತಿಳಿಸ್ತಾರೆ. ಯೇ ಹಿ ಸಂಸ್ಪರ್ಶಜಾ ಭೋಗಾಹ, ಯೇ ಭೋಗಾಹ ಸಂಸ್ಪರ್ಶಜಾಹ, ಯಾವ ಭೋಗಗಳು? ಹೊರಗಿನ ಸಂಸ್ಪರ್ಶ ಶಬ್ದಕ್ಕೇನು? ಇಂದ್ರಿಯ ಅರ್ಥಗಳ ಸಂಪರ್ಕ ಅಂತ. ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಏನು ಭೋಗ ಉಂಟಾಗತ್ತೆ? ದೇ ದುಃಖ ಯೋನಯ ಏವಾ, ದೇ ಎಂಡಿನ್ ಏನದು ಸಾರೋ, ಸುಖ ಆಗೋದಿಲ್ಲ ಕೊನೆ. ಎಲ್ಲಿ ಆಗ್ಬೇಕಂದ್ರೆ ದುಃಖ ಎಲ್ಲಿ ಬರುತ್ತೆ? ಅದಕ್ಕೆ ದುರಂತ ಅಂತ. ಹೊರಗಿನ ಸುಖ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದು ಕೊನೆ ಪರ್ಯವಸಾನವಾಗೋದು ಎಲ್ಲಿ? ಅದು ದುಃಖದಲ್ಲೇ ಪರ್ಯವಸಾನ. ಯೋಹಿ ಸಂಸ್ಪರ್ಶ ಅದನ್ನೇ ಹೇಳ್ತಾರೆ, ಮೊದಲೇ ತೋರುತ್ತಿದ್ದೆ ಮಧುರ ವಿಶೇಷ ಸುಖ, ಕೊಡೆಯಲ್ಲಿ ದುಃಖ ಅನೇಕ. ಬರೀ ದುಃಖ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಬರೀ ದುಃಖ ಅಲ್ಲ, ಮೊದಲು ದುಃಖಕ್ಕಿಂತ ದುಃಖ ಜಾಸ್ತಿ ಆಗುತ್ತೆ. ಯೋಹಿ ಇಂದ್ರಿ ಯಾತಕ್ಕೆ ಇರ್ಬೇಕಾ? ಯಾತಕ್ಕೆ ಇರ್ಬೇಕಾ ಇಂದ್ರಿಯಗಳು ಯಾತಕ್ಕೆ ಇರಬೇಕು ಅಂತ ಕೇಳಿದರೆ, ನಮ್ಮ ದೇಹ ಪೋಷಣೆಗೆ ಅಗತ್ಯವಾದಷ್ಟು ಕಾಂಟ್ಯಾಕ್ಟ್ ಇರಬೇಕಾದ್ರೆ ಇಂದ್ರಿಯಗಳು ಬೇಕು, ಗೊತ್ತಾಯ್ತಾ? ಮತ್ತು ಇಂದ್ರಿಯಗಳ ಜ್ಞಾನ ಸಂಪಾದನೆ ಮಾಡಿಕೊಂಡು ಅದನ್ನು ಏನು ಮಾಡಬೇಕು? ಮನಸ್ಸಿಗೆ ಶಿಫ್ಟ್ ಮಾಡ್ಕೋಬೇಕು. ಅದಕ್ಕೂ ಇಂದ್ರಿಯ ಬೇಕು. ಇವತ್ತು ರೆಸಿಟ್ ಬುಕ್ ಯಾತಕ್ಕೆ ಬೇಕು ನಿಮಗೀಗ? ರೆಸಿಟ್ ಏನು ದುಡ್ಡು ಅಲ್ಲ ಅದು, ಬಟ್ ಯಾತಕ್ಕೆ ಬೇಕು? ಲೆಕ್ಕ ಹೆಚ್ಚು ಕಡಿಮೆ ಆಗದಕ್ಕೋಸ್ಕರ ಬೇಕು. ಅದಕ್ಕೆ ಹೇಗೆ ಬೇಕೋ ಅದು ಆ್ಯಕ್ಚುಲಿ ಬೇಕಾಗಿ ನಿಮಗೆ ದುಡ್ಡಿಂದ ಎಂಡಾಗೋದು ಅದರಲ್ಲಿ. ಈ ಎಲ್ಲ ಯಾತಕ್ಕೆ ಬೇಕು ಅಂದರೆ ಅದು ಭದ್ರ ಇರೋಕ್ಕೋಸ್ಕರ, ಧನದ ಭದ್ರತೆಗೋಸ್ಕರ ಮಾಡಿದ ವ್ಯವಸ್ಥೆ, ಜ್ಞಾನದ ಭದ್ರತೆಗೋಸ್ಕರ ಮಾಡಿದ ವ್ಯವಸ್ಥೆ. ಪರಮಾತ್ಮ ಜ್ಞಾನ ಕೊಟ್ಟು ಇಂದ್ರಿಯ ಕೊಟ್ಟು ತೋರಿಸ್ತಾ ಜಗತ್ತನ್ನು ನೋಡು ನಶ್ವರ ಅಂತ ಗೊತ್ತಾಗುತ್ತೆ, ಆಮೇಲೆ ಬಿಟ್ಟುಬಿಡು ನನ್ನ ಕಡೆ ಮನಸ್ಸಾಕು ಅಂತ ಅರ್ಥ. ಇದು ಇದು ಗೊತ್ತಾಗದವರು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಆಗ ಯಾವುದೇ ವಸ್ತುವನ್ನು ಬಿಡಬೇಕಾದ್ರೆ ಏನಾಗಬೇಕು? ಅದು ಎಲ್ಲಿ ಅಲ್ಲಿ ಫಾಲೋ ಮಾಡೋದು ಒಂದೇ ಕಡೆಗೆ. ನಾವು ಒಂದು ವಸ್ತುನ ಬಿಡಬೇಕಾದ್ರೂ ನಾವು ಅರ್ಥ ಮಾಡ್ಕೊಂಡು ಬಿಡೋ ಒಂದೇ ಒಂದು ಜಾಗ ಯಾವುದು ಅಂದರೆ ಹೇಳಿ ಗೊತ್ತಾ? ಅಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ಫಸ್ಟು? ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಫಸ್ಟ್ ಏನು ಮಾಡ್ತಾನೆ? ನೋಡ್ತಾರೆ, ಅದನ್ನು ನೋಡಿ ವೇಸ್ಟ್ ಅಂತ ಗೊತ್ತಾದ್ಮೇಲೆ ಹಾಕ್ತಾರೆ. ಮೊದಲೇ ಹಾಕ್ಬಿಟ್ರೆ ಅರ್ಥ ಇಲ್ಲ. ಅದು ಗೊತ್ತಾಯ್ತಾ? ಅಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ಏನು ಗೊತ್ತಾಯ್ತು ನಮಗೀಗ? ಒಂದು ಫೈಲ್ ಇರುತ್ತೆ, ಹಾಕೋದು ಫೈಲ್ ಡಂಪ್ ಆಗಿಬಿಟ್ಟಿರುತ್ತೆ, ಬರ್ತಾನೆ ಒಬ್ಬನಿಗೆ ಅದನ್ನು ಕ್ಲಿಯರ್ ಮಾಡು ಅಂತಾನೆ. ಯಾರ ಕಸ ಬಡಿಯೋದು ಪಿಲ್ಲಾಗಿ ಎಲ್ಲ ಬಿಸಾಕ್ಬಿಡ್ತಾರೆ. ಯಾರನ್ನ ಕ್ಲಿಯರ್ ಕರೀರಿ? ಎಕ್ಸ್ಪರ್ಟ್ ಬೇಕಾದ್ರೆ ಏನು ಮಾಡ್ತಾನೆ ಎಕ್ಸ್ಪರ್ಟು? ಯಾವ್ದು ರಿಲೆವೆಂಟು, ಯಾವ್ದು ರಿಲೆವೆಂಟು, ಯಾವ್ದು ಡೇಟ್ ಆಗಿದೆ, ಯಾವ್ದು ಎಲ್ಲ ನೋಡ್ತಾನೆ. ಅದಕ್ಕೆ ಜ್ಞಾನ ಬೇಕು. ಅದಕ್ಕೆ ಸೊ ಯಾವುದನ್ನು ಬಿಡಬೇಕು ಅನ್ನೋದಕ್ಕೂ ಜ್ಞಾನ ಬೇಕು ನಮಗೆ. ಅದಕ್ಕೆ ಶಾಸ್ತ್ರ ಓದ್ತಾ ಹೋದ ವೈರಾಗಿ ಯಾವ್ದ್ರ ಬಗ್ಗೆ ಬರಬೇಕು ನಮಗೆ? ಅದಕ್ಕೆ ಜ್ಞಾನಪ್ಪ ಇಂದ್ರಿಯ ಕೊಟ್ಟಿರೋ ಪರಮಾತ್ಮ ಕೊಟ್ಟು ನೋಡು, ನನಗೆ ಅರ್ಥ ಆಗುತ್ತೆ. ಆಮೇಲೆ ಏನು ದುಃಖ ಬರಲ್ಲ ನಮಗೆ, ಅಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು ಅನ್ನಿಸೋದಿಲ್ಲ. ಇಲ್ಲದವ್ರೆ ಅದೊಂದು ಟೆಂಪ್ಟ್ ಮನುಷ್ಯನಲ್ಲಿ ಕೂತಿರುತ್ತೆ. ಏನು ಕೂತಿರುತ್ತೆ? ಏನೋ ವೈರಾಗ್ಯ ಅಂತ ಹೇಳಿದ್ರು, ವಯಸ್ಸ ಬಂದುಬಿಟ್ಟೆ, ಅದು ನಿಜವಾಗ್ಲೂ ಅದು ಹೇಗಿರ್ತಿತ್ತೋ ಏನು ಗತಿಯೋ, ಐ ಮಿಸ್ ರೀಡಿಟ್ ಅಂತ ಭಾವನೆ ಬರಬಾರ್ದು. ಏನಾಗಬೇಕದು? ಮಿಸ್ ಮಾಡಿದ್ದು ಎಂಜಾಯ್ ಮಾಡಬೇಕು, ರಿಪೀಟ್ ಮಾಡೋಕೆ ಆಗಬಾರ್ದು. ಅದಕ್ಕಾಗಿ ಜ್ಞಾನ ಬಂದಾಗ ಅವೆಲ್ಲ ಸಾಧ್ಯ ಆಗುತ್ತೆ. ಅನ್ಯಥಾ ಸನ್ನಿವತ್ತು ಕವರಲ್ಲಿ ಪೋಸ್ಟ್ ಮಾಡ್ತಾನೆ, ಗೊತ್ತಾಯ್ತಾ? ಕವರಲ್ಲಿ ಲೆಟ್ರ್ ಪೋಸ್ಟ್ ಮಾಡ್ತಾನೆ. ಭಾರಿ ಕಷ್ಟಪಟ್ಟು ಅಂಟಾಕಿ ಏನು ಮಾಡಿದ್ದು ಮಾಡಿದ್ದೆ, ಅವಳು ಕವರ್ ರೀಚ್ ಆಗುತ್ತೆ. ಫಸ್ಟ್ ಮಾಡೋ ಕೆಲಸ ಇರೋರು ಅವ್ರದ್ದು ಹಾಕ್ತಾರೆ, ಅವ್ರು ಫಸ್ಟ್ ಅವ್ರದ್ದು ಬಿಸಾಕ್ಬಿಡ್ತಾರೆ. ಅದು ನಮಗೇನು ಅನಿಸುತ್ತೆ, ಹೇಗೋ ಅವ್ರಿಗೆ ಬಿಸಾಕ್ತಾರೆ, ಕವರ್ ಯಾಕೆ ಹಾಕ್ಬೇಕಾದ್ರೆ? ನಿಮ್ಮ ಪ್ರಕಾರ ಏನಾಗಬೇಕಾಗ? ಇದ್ರೆ ಯಾಕೆ ಕೊಟ್ಟ ಬರೋದು? ಕವರ್ ಹಾಕ್ಬೇಕಾಗಿದ್ರೆ ಗೊತ್ತಾ? ಅಲ್ಲಿ ರೀಚ್ ಆಗಲೇ ಕವರ್ ಬೇಕು. ರೀಚ್ ಆದರೆ ಕವರ್ ಬೇಕಾಗಿಲ್ಲ. ಯಾವ್ದು ಬೇಕಲ್ಲಿ? ಒಳಗಿರೋ ಕಂಟೆಂಟ್ ಬೇಕು, ಒಳಗಿರೋ ಲೆಟರ್ ಬೇಕಷ್ಟೇ. ಸೊ ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕೆ ಜ್ಞಾನ ಇಂದ್ರಿಯ ಬೇಕು. ತಿಳ್ಕೊಂಡ್ಮೇಲೆ ಏನು ಬೇಕಾಗ? ವಿಷಯಗಳು ಸ್ವಲ್ಪ ಹೇ ಅಂತ ಬಿಟ್ಟು ಹೋಯ್ತಾರೆ. ಸೊ ಕವರ್ ಹೇಗೆ ಬಿಸಾಕ್ತಾನೋ, ಇದೆಲ್ಲ ಕವರಿಂಗ್ ಇದು ಜಗತ್ತೆಲ್ಲ ಬಿಸಾಕ್ಬಿಡ್ಬೇಕಲ್ಲ. ಒಳಗೆ ಯಾರಿದ್ದಾರೆ? ಒಳಗೆ ದೇವರಿದ್ದಾರೆ. ಅದೇ ರಸೋ ವೈ ಸಹ ಟಾನಿಗೆ ತೊಗೊಂಡು ಬಾಟ್ಲ ಕೊಟ್ಟರು ಪಾಪ. ಇವ್ರು ಬಾಟ್ಲೆ ಪುಡಿ ಮಾಡಿ ತೊಗೊಂಡ್ಬಿಟ್ಟೆ ಎಲ್ಲದನ್ನು ಕುಟ್ಟಿ ಕೊಟ್ಟರು. ಬಾಟ್ಲು ಪಾಪ ಕೊಟ್ಟಿದ್ದು ಬಾಟ್ಲ ಕೈಲೇ, ಟಾನಿಗೆ ತೊಗೊಂತ ಹೇಳಿದ ಪಾಪ ಡಾಕ್ಟ್ರ್ ಭಾರಿ ಸರಿದೆ ಡಾಕ್ಟ್ರ್ ಮೇಲೆ ಪಾಪ ಇವರಿಗೆ ಚೆನ್ನಾಗಿ ಕುಟ್ಟಿಬಿಟ್ಟ ಅದು ಹಾಕಿಬಿಟ್ಟದ್ರು. ಇವ್ರು ಮಿಕ್ಸರ್ಗೆ ಹಾಕಿ ಅದನ್ನು ಕೊಡೋದ್ಬಿಟ್ಟ ನಡಿ. ಹೇಗೆ ಟಾನಿಗೆ ಕೊಟ್ಟಿದ್ದು ಬಾಟ್ಲು ಟಾಗಿ ತೊಗೊಂತ ಹೇಳಿ ಕೊಡೋ ಡಾಕ್ಟ್ರ್ ಏನು ಮನಸ್ಸಲ್ಲಿದೆ? ಇದ್ರೊಳಗೆ ತಾರೀಕಿದೆ ತೊಗೊಂತ ಅರ್ಥ ಪಾಪ. ಅದು ಬಿಡಿಸೋ ನೆಸಿಟಿ ಇಲ್ಲ. ಯಾತಕ್ಕೆ? ಗೊತ್ತಿರೋದು. ಬಟ್ ಗೊತ್ತಿಲ್ಲದೆ ಬಹಳ ದೊಡ್ಡ ಕೆಲವಿರ್ತಾರಲ್ಲ, ಯಾರೋ ಹೇಳಿದಂತೆ ಎರಡು ಚಮಚ ತಗೋ ಔಷಧಿ ಅಂತ ಕೊಟ್ಟ. ಅವ್ನು ಬಂದ ಡಾಕ್ಟ್ರೆ ಎರಡೇ ಚಮಚ ಇತ್ತು, ಚಮಚ ಆಗೋಯ್ತು ಅದರಲ್ಲಿ, ಸಾಯಂಕಾಲಕ್ಕೆ ಎಲ್ಲಿ ಚಮಚ ತರಲಿ ಅಂತ ಕೇಳಿ ಚಮಚ ಸಮೇತ ತೊಗೊಬಿಟ್ಟಿದ್ದಾರೆ ಗುಡ್ಡ. ಚಮಚ ತವರು ಚಮಚ ಸಮೇತ ಅಂತ ಮೂರ್ಖರಿರ್ತಾರೆ. ಅದು ಯಾತಕ್ಕೆ ತಮಾಷೆ ಅಂದರೆ ಬೇರೆ ಭಾಷೆ ಆಗೇ ಬರೆದಿರೋದು ಅಂತ ಅರ್ಥ. ಬೇರೆ ಭಾಷೆಗೆ ಇಂಥ ಕೆಟ್ಟ ಅರ್ಥ ಬರದೆ ಇವೆಲ್ಲ ಜೋಸ್ ಕಂಡ ಕಾಣತ್ತೆ ನಮಗೆ. ಅವ್ರು ಮಾಡಿರೋದೆಲ್ಲ ಇಂಥ ಕೆಟ್ಟ ಅರ್ಥನೇ, ಏನೇನು ಅರ್ಥ ಇರೋದಿಲ್ಲ ಅದರಲ್ಲಿ. ಇಷ್ಟೊತ್ತು ನೋಡಿದ್ದೆಲ್ಲ ಅಂಥ ವಿಷಯಗಳೇ. ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ. ದುಃಖ ಯೋನಿ ಶಬ್ದಕ್ಕೆ ಎರಡರ್ಥ. ದೇ ಎಂಡ್ ಇನ್ ಸಾರೋ, ದೇ ಸ್ಟಾರ್ಟ್ ವಿತ್ ಸಾರೋ ಆಲ್ಸೋ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಎರಡಕ್ಕೂ ಅಂದ್ರೇನು? ಸಂಪಾದನೆ ಮಾಡೋದು ಭಾರಿ ಕಷ್ಟ, ರಕ್ಷಣೆ ಮಾಡೋದು ಭಾರಿ ಕಷ್ಟ. ಅದಕ್ಕೋಸ್ಕರ ದುಃಖ ಯೋನಯ ಏವತೆ. ದುಃಖ ಯೋನಿ ಶಬ್ದಕ್ಕೆ ಎರಡು ರೀತಿ ಬಿಡಿಸ್ಬೇಕಾದ್ರೆ, ದುಃಖಕ್ಕೆ ಯೋನಿ ಅಂದರೆ ದುಃಖಕ್ಕೆ ಕಾರಣ, ಅದು ದುಃಖಂ ಯೋನಿ ಅಂತ ಬಿಡ್ತಾರೆ. ಬರೋದಕ್ಕೂ ದುಃಖ, ಹೋಗೋದಕ್ಕೂ ದುಃಖ. ಆದ್ದರಿಂದ ಬಾಹ್ಯಸ್ಪರ್ಧೆ ಗಮನನೇ ಕೊಡಬೇಡಿ ಅಂತ ಹೇಳ್ತ ಏವತೆ. ಅದು ಹೇಗೆ ಅಂದರೆ, ಒಂದು ದುಃಖ ಅಂತ ಇದೆ, ಆದ್ಯಂತವಂತಹ ಕೌಂತೇಯ. ಇದು ಎಲ್ಲ ತಕ್ಷಣ ಅರ್ಥ ಆಗೋದು. ಆದಿ ಅಂತ, ಆದಿ ಅಂದ್ರೇನು? ಬಿಗಿನಿಂಗ್ ಇದೆ. ಅಂತ ಅಂದ್ರೇನು? ಎಂಡ್ ಇದೆ. ಸೊ ಆದ್ಯಂತ ಆಯ್ತಲ್ಲ, ಈಗ ಆದ್ಯಂತವಂತ ಆಯ್ತಲ್ಲ, ಆದಿನೂ ಇದೆ ಎಂಡೋ ಇದೆ. ಆದರೆ ಒಳಗಿನ ಸುಖಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ದೇರ್ಫೋರ್ ನಿತ್ಯ ಅದು. ಇದು ಅನಿತ್ಯ. ಯಾವುದಕ್ಕೆ ಆದಿ ಇದೆಯೋ ಅದು ಏನಿದೆ? ನಿತ್ಯ ಅನಿತ್ಯ. ಆದಿ ಇರೋದು ಅಂತ ಇರಬೇಕು. ಇದು ಆದಿ ಅಂತ ಎರಡೂ ಇರೋದ್ರಿಂದ ನಿತ್ಯ ಅಲ್ಲ. ನಮಗೆ ಬೇಕಾಗಿ ನಿತ್ಯ ಸುಖ. ಹೊರಗಿನ ಪದಾರ್ಥ ನಿತ್ಯ ಅಲ್ಲ ಅಂದಮೇಲೆ ಅದಿಟ್ಕೊಂಡು ಏನು ಪ್ರಯೋಜನ? ಟೆಂಪರರಿ ಅಂತ ತಕ್ಷಣ ಬಿಟ್ಬಿಡ್ತಾರಲ್ಲ ಮನುಷ್ಯ. ಇದು ಟೆಂಪರರಿ. ಆದ್ಯಂತವಂತ ಕೌಂತೇಯ ನತಿ. ಇನ್ನು ಎಷ್ಟು ಜನ ಸತ್ತವರು ಎಷ್ಟು ಆಸ್ತಿ ಬಿಟ್ಟು ಹೋಗಿದ್ರೆ ಗೊತ್ತಲ್ಲ. ಈಗ ಎಷ್ಟು ಯಾರಿಗೆ ಅದು ಏನು ಪ್ರಯೋಜನ? ಎಲ್ಲಿ ಹೋಗುತ್ತೆ ಹೊರತು ಅಂತ ಬೇಕಾಷ್ಟು ಜನ ಇದ್ದ. ತುಂಬ ಜನ ಇವತ್ತು ಆಸ್ತಿ ಮಾಡೋರು ಹೇಗೋ ಹೆಚ್ಚರ ಬಿಟ್ಟು ಹೋಗೋರು ಕೂಡ ಹೌದು. ಅವರು 90% ಜನ ಏನು ಮಾಡ್ತಾರೆ ಅದನ್ನು ಜನರಲ್ಲಿ ಉಪಯೋಗಿಸೋದಿಲ್ಲ. ಅದೇನೋ ಕೊಡಿ, ಎಲ್ಲೇ ಹೋಗಿ ಕೊಡಿ, ಯಾಳ್ಪಾರ ಹೋಗಬಾರ್ದಲ್ಲಿ ಹೋಗುತ್ತೆ. ಅದು ಮಿಸ್ಯೂಸ್ ಆಗುತ್ತೆ. ಆ ಪಾಪ ಮತ್ತೆ ಬರುತ್ತೆ ಇವನಿಗೆ. ಮಿಸ್ಯೂಸ್ ಆದ ಪಾಪ ಇವನಿಗೆ ಬಂದೇ ಬರುತ್ತೆ. ಎಲ್ಲಿ ಹೋಗುತ್ತೆ ಅದು? ಇವು ಸದ್ವಿನಿಯೋಗ ಆದರೆ ಆ ಪುಣ್ಯ ಬರುತ್ತೆ, ದುರ್ವಿನಿಯೋಗ ಆ ಪಾಪನೂ ಬರುತ್ತೆ. ಅದು ಅರ್ಥ ಮಾಡಬೇಕು. ನಮ್ಮಿಂದ ಪಾಪ ಆಗಬಾರದು. ಈಗ ಹೋಗ್ತಿರ್ಬೇಕಾದ್ರೆ ಶಸ್ತ್ರನ ತೆಗೆದಿಟ್ಟು ಹೋಗ್ತಾರೆ, ಯಾರು ತುಳಿದು ಬಿಟ್ಟರೆ ಕಷ್ಟ ಅಂತ ಹೇಳೋದಿಲ್ಲ. ಯಾರು ಮಿಸ್ಯೂಸ್ ಮಾಡಿದರೆ ಕಷ್ಟ ಅಂಥೇಳಿ ನಾ ಧನವನ್ನು ಸರಿಯಾಗಿ ಉಪಯೋಗಿಸ್ಬೇಕಲ್ಲ. ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ. ಇಲ್ಲಿ ಏವ ಅಂತ ಹೇಳಿದ್ರೆ ಆ್ಯಸ್ ಅ ರೂಲ್ ರೂಲ್ ಹೇಳಿದ್ರು. ಇಲ್ಲ, ಕೆಲವು ಸುಖ ಹಾಗೆ, ಕೆಲವು ಸುಖ ಹೀಗೆ ಅಂತ ಹೇಳೋಕೆ ಹೋಗಬೇಡಿ. ಹೇಳಿದ್ರೆ ಆಸ್ಪತ್ರೆಯಲ್ಲಿ ಯಾವ ವಾರ್ಡಲ್ಲಿದ್ದರೂ ಏನೋ ಅವನು ಪೇಷಂಟೇ, ಯಾವ ವಾರ್ಡಲ್ಲಿದ್ದರೂ ಪೇಷಂಟೇ ಹೊರತು ಇದು ಎಂಥದ್ದಾಗಿದ್ರು ಕೂಡ ದುಃಖನೇ ಇದೆ. ರಾಜ್ಯ ಬಂದರೂ ದುಃಖ. ಒಂದು ಸಣ್ಣ ಪದ ಊಟ ಕೂತಿರ್ತಾನೆ, ಆಲೆ ಬದಲು ಬಾಯಿ ಎಳೆದು ಆಮೇಲೆ ಎಲೆ ಬಿಸಾಕು ಶುರುವಾಗುತ್ತೆ. ಆಮೇಲೆ ಕೈ ತೊಡೆಯೋದಿಲ್ಲ, ಇದೆಲ್ಲಿ ಅವ್ರು ದೊಡ್ಡ ಯೋಚನೆ ಶುರುವಾಯಿತು. ಮತ್ತೆ ಅದೇ ರೀತಿನೇ ಮಾಡಿದ್ರಲ್ಲ ಬ್ರಾಹ್ಮಣರ ಕಥೆ, ಭರತರಾಜನ ಕಥೆ ಒಳಗೆ ತುಂಬ ದಾನ ಬಂಗಾರದ ಗಟ್ಟಿನೇ ಕೊಟ್ಟ, ಹೊತ್ಕೊಂಡು ಹೋದ್ರು ಬಿಸಾಕಿ ಹೋದ್ರೆ ಆಮೇಲೆ ಹೊತ್ಕೊಂಡು ಯಾರು ಹೋಗ್ತಾರೆ ಅಂತೇಳಿ. ಏನಾಯ್ತು ಅದಕ್ಕಾಗದು? ಭಾರ ಆಯ್ತು, ಗೊತ್ತಾಯ್ತಾ? ಇದೇ ಒಂದು ಒಂದು ಲಕ್ಷ ರೂಪಾಯಿನ ಬರೀ ಕಾಯಿನ್ಸ್ ಕೊಟ್ಟರೆ ಗತಿ ಏನಾಗುತ್ತ? ಅದು ಎಷ್ಟು ದುಃಖ ಪಡ್ತಾನ. ಇದು ಕೊಡದೆ ಒಂದು ಗಟ್ಟಿ ಕೊಟ್ಟರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾನೆ, ಗಟ್ಟಿ ಕೊಟ್ಟಿದ್ರೆ ಡ್ರಾಫ್ಟ್ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳ್ತಾನೆ, ಒಂದೊಂದು ಹೇಳ್ತಾನೆ. ಕೊಡೆ ಕೊಡದೆ ಹೋಗಿದ್ರೆ ಚೆನ್ನಾಗಿತ್ತು, ದಿಸ್ತಿ ಕೊನೆ ಆ ಸ್ಟೇಜ್ ಗೊತ್ತಾಗೋತ್ಕೆ ಹೋಗ್ಬಿಟ್ಟಿರ್ತಾನೆ ಅಷ್ಟೇ, ಅದು ಕೊನೆ ಸ್ಟೇಜ್ ಅದು. ಸನ್ ಆ ಸಿಗುತ್ತೆ ಎಷ್ಟು ಹೊತ್ಕೊಂಡು ಹೋಗ್ಬೇಕಾದ್ರೆ. ಸನ್ಯಾಸಾರ್ಥಂ ಈಗ ನಾಳೆ ದಿವಸ ಅದು ಮುಂದಿನ ಭಾಗ. ಇನ್ನೂ ಭಾಳ ಅಪೂರ್ವ ವಿಷಯಗಳು ಬರುತ್ತೆ, ಪ್ರತಿಯೊಂದು ಪ್ರತಿಯೊಂದು ಬಿಡಿಸ್ತಾ ಹೋದ್ರೆ ಅದು ಆಚಾರ್ಯ ಯಾಕೆ ವಿವರಣೆ ಎಂಬುದು ಅರ್ಥ ಆಗುತ್ತೆ. ಸರ್ವೇಂದ್ರಿಯ ಜನ್ಮ